हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मद्भदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रिय गुरुन् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येवाशुपतोबिम्बसन्निधौ चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ವಿಶೇಷವಾಗಿ ಭಗವಂತನ ಕುರಿತಾದ ಪ್ರಶ್ನೆ, ಭಗವಂತ ಸಮನಾಗಿದ್ದರು ವಿಷಮನಂತೆ ಯಾಕಿದ್ದಾನೆ ಅಂದಾಗ ಅದಕ್ಕೆ ಉತ್ತರವನ್ನೆಲ್ಲ ಕೊಟ್ಟರು. ಅದಕ್ಕೆ ಹೇಳುತ್ತಾ ಬರ್ತಾ ಇದ್ದಾರೆ. ಹಿಂದೆ ಒಂದು ವಿಶೇಷವಾಗಿರತಕ್ಕಂಥ ಇತಿಹಾಸ ನಡೆದಿತ್ತು. ಅತ್ರೈವೋದಾಕೃತ ಪೂರ್ವಂ ಇತಿಹಾಸ ಸುರರ್ಷಿಣ ಪ್ರೀತ್ಯ ಮಹಾಕೃತೌ ರಾಜನು ಪೃಚ್ಛತೆ ಅಜಾತಶತ್ರವೇ. ಹಿಂದೆ ಇತಿಹಾಸ ನಡೆದಿತ್ತು. ಇತಿಹಾಸ ಅಂದರೆ ಇತಿಹಿ ಆಸ, ಹೀಗೆ ಆಗಿತ್ತಾದ್ದರಿಂದ ಅದನ್ನು ಇತಿಹಾಸ ಅಂತ ಕರೀತಾರೆ. ಆ ರೀತಿಯಲ್ಲಿ ರಾಜಸೂಯ ಯಾಗವನ್ನು ಧರ್ಮರಾಜ ಮಾಡುವಾಗ ಚೇದಿ ರಾಜನಾಗಿರತಕ್ಕಂಥ ಶಿಶುಪಾಲ ತುಂಬ ಬೈದ, ದ್ವೇಷ ಮಾಡಿದ. ಅವನ ಪಾಪ ಪೂರ್ಣ ಆದ ಕೂಡಲೇ ಭಗವಂತ ಶಿರಚ್ಛೇದನ ಮಾಡಿದಾಗ ಆವಾಗ ವಿಶೇಷವಾಗಿರತಕ್ಕಂಥ ಅಲ್ಲ ವಾಲ್ಯೂಮ್ ಬರ್ತಾ ಇದೆಯಾ? ಕೇಳಿಸ್ತಾ ಇದೆ ಎಲ್ಲರಿಗೂ. ಸದ್ಗತಿಯನ್ನು ಪಡೆದ ಶಿಶುಪಾಲ ಸಾಯುಜ್ಯಂ ಚೇದಿ ಭೂಭುಜ ಅಂತ ಹೇಳ್ತಾ ಇದ್ದಾರೆ. ಚೇದಿ ರಾಜ ಶಿಶುಪಾಲ ಸಾಯುಜ್ಯವನ್ನು ಪಡೆದ. ಅದಕ್ಕಾಗಿ ಸಂಶಯ ಬಂತು. ಭಗವಂತನ ನಿಂದ ಮಾಡಿ ವೇನ ದುರ್ಗತಿಯನ್ನು ಪಡೆದ, ಮತ್ತೆ ಭಗವಂತನ ನಿಂದ ಮಾಡಿದರು ಶಿಶುಪಾಲ ಸದ್ಗತಿ ಹೇಗೆ ಪಡೆದ? ಪಶ್ಯತಾಂ ಸರ್ವಲೋಕಾನಾಂ ಲಯಮೀಯತು ರಂಜಸ, ಭಗವಂತನ ಸಾಯುಜ್ಯ ಮೋಕ್ಷ ಅಂದರೆ ಭಗವಂತನ ಅಂಗ ಪ್ರವೇಶ, ಅದು ಹೇಗೆ ಪಡೀಲಿಕ್ಕೆ ಸಾಧ್ಯ? ಆವಾಗ ಶುಕಾಚಾರ್ಯರು ಈ ಒಂದು ಪ್ರಶ್ನೆಗೆ, ಧರ್ಮರಾಜನ ಪ್ರಶ್ನೆಗೆ ನಾರದರು ಕೊಟ್ಟ ಉತ್ತರವನ್ನು ಹೇಳ್ತಾ ಇದ್ದಾರೆ. ನಿಂದನಸ್ತವ ಸತ್ಕಾರ ನ್ಯಕ್ಕಾರಾರ್ಥಂ ಕಲೇವರಂ ಪ್ರಧಾನ ಪರಯೋಹ ರಾಜನ್ ಅವಿವೇಕೇನ ಕಲ್ಪಿತಂ. ಇಲ್ಲಿ ಪ್ರಧಾನ ವಿಷಯಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಏನು ನಿಂದನ ಸ್ತವ ಸತ್ಕಾರ ನ್ಯಕ್ಕಾರಾರ್ಥಂ ಕಲೇವರಂ? ಈ ಶರೀರ ಏನಿದೆ, ಜೀವಿಯಾದವ ಈ ಶರೀರಕ್ಕೂ ತನಗೂ ಭೇದವಿಲ್ಲ ಅಂತ ತಿಳಿಯುತ್ತಾನೆ. ಅವಿವೇಕೇನ ಕಲ್ಪಿತಂ. ವಿವೇಕ ಅಂದರೆ ಏನು ಅಂದರೆ ಭೇದ, ಅವಿವೇಕ ಅಂದರೆ ಅಭೇದ. ಈ ಶರೀರಕ್ಕೂ ತನಗೂ ಅಭೇದವನ್ನು ಚಿಂತನೆ ಮಾಡಿಕೊಂಡದ್ದರಿಂದ ಇವೆಲ್ಲ ಆಗ್ತಾ ಇದೆ. ಏನು ಷೋಡಶಿಯಲ್ಲೂ ಹೇಳ್ತಾರೆ, ಶರೀರದ ಮೇಲೆ ಜೀವಿಗೆ ಅಭಿಮಾನ ಬೆಳೆದದ್ದರಿಂದ ಶರೀರ ಬಡಕಲಾದರೆ ತಾನು ಬಡಕಲಾದೆ, ಶರೀರ ದಪ್ಪಕ್ಕಾದರೆ ತಾನು ದಪ್ಪಕ್ಕಾದೆ ಅಂತ ಶರೀರದಿಂದ ಅಭೇದವನ್ನು ಜೀವ ಚಿಂತನೆ ಮಾಡುತ್ತಾನೆ. ಆದ್ದರಿಂದ ಶರೀರವನ್ನು ನಿಂದನೆ ಮಾಡಿದರೆ ತನ್ನನ್ನು ನಿಂದನೆ ಮಾಡಿದಂತೆ, ಈ ಶರೀರವನ್ನು ಹೊಗಳಿದರೆ ತನ್ನನ್ನು ಹೊಗಳಿದಂತೆ ಅವನು ಚಿಂತನೆ ಮಾಡುತ್ತಾನೆ. ಇದರಿಂದ ಎಲ್ಲವೂ ಬರ್ತಾ ಇದೆ. ಎನ್ನಿ ಬಂಧೋಭಿಮಾನೋ ಎಂ ತದ್ವಧಾತ್ ಪ್ರಾಣಿನಾಂ ವಧ ಹೇಳ್ತಾ ಇದ್ದಾರೆ. ಈ ಶರೀರ ಅದರಿಂದ ವಿಶೇಷವಾಗಿರತಕ್ಕಂಥ ಅದರಲ್ಲಿ ಅಭಿಮಾನ, ಅದರಿಂದ ಈ ಶರೀರವನ್ನು ನಾವು ಸಂಹಾರ ಮಾಡಿದರೆ, ಶರೀರ ಕತ್ತರಿಸಿ ಹಾಕಿದರೆ ತನ್ನನ್ನೇ ಕೊಂದಂತೆ ಪ್ರಾಣಿಗಳು ಚಿಂತನೆ ಮಾಡುತ್ತಾರೆ. ತಥಾ ನತಸ್ಯ ಕೈವಲ್ಯಾತ್ ಅಭಿಮಾನೋ ಅಖಿಲಾತ್ಮನಃ. ಭಗವಂತ ಅವನಿಗಿಂಥ ಒಂದು ಶರೀರಾದಿಗಳಿಲ್ಲ, ಅಭಿಮಾನವಿಲ್ಲ, ಆದ್ದರಿಂದ ಈ ದುಃಖಾದಿಗಳು ಅವನಿಗಿಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇನ್ನ ಹೇಳ್ತಾ ಇದ್ದಾರೆ, ನಮಗೆ ಈ ಶರೀರದ ಮೇಲೆ, ಮನಸ್ಸಿನ ಮೇಲೆ, ಇಂದ್ರಿಯಗಳ ಮೇಲೆ ಶರೀರ ನಮಗೆ ತುಂಬ ಉಪಕಾರ ಮಾಡುತ್ತಾ ಇದೆ. ಅದರ ಮೇಲೆ ಅಭಿಮಾನ, ಮನಸ್ಸು ನಮಗೆ ಉಪಕಾರ ಮಾಡುತ್ತಾ ಇದೆ, ಆ ಮನಸ್ಸಿನ ಮೇಲೆ ಅಭಿಮಾನ, ಇಂದ್ರಿಯಗಳು ಉಪಕಾರ ಮಾಡುತ್ತಾ ಇವೆ, ಇಂದ್ರಿಯಗಳ ಮೇಲೆ ಅಭಿಮಾನ, ಆ ಅಭಿಮಾನದಿಂದ ಎಷ್ಟರವರೆಗೆ ಹೋಗಿದೆ ಅಭಿಮಾನ ಅಂದರೆ ಶರೀರವೇ ತಾನು, ಇಂದ್ರಿಯಗಳೇ ತಾನು, ಹಾಗೆ ಮನಸ್ಸೇ ತಾನು ಅಂತ ಅಂದರೆ ಅದು ಬೇರೆ ಅಲ್ಲ ನಾನೇ ಅನ್ನುವ ಮಟ್ಟಿಗೆ ಅಭಿಮಾನ ಬೆಳೆದು ಹೋಗಿದೆ. ಅದರಿಂದ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಸಂಸಾರ ಹತ್ತಿಕೊಳ್ತಾ ಬಂದಿದೆ. ಹಾಗಾದರೆ ನಮಗೆ ಈ ಸಂಸಾರ ಹೋಗಬೇಕಾದರೆ ಏನು ಮಾಡಬೇಕು ಅಂದರೆ, ನೋಡಿ, ನಮಗಿರತಕ್ಕಂಥ ಈ ಅಭಿಮಾನ ಹೋಗಬೇಕಾದರೆ ಭಗವಂತನನ್ನು ಚಿಂತನೆ ಮಾಡಬೇಕು. ಅವನಿಗೆ ಈ ರೀತಿಯಾದ ಅಭಿಮಾನಾದಿಗಳು ಇಲ್ಲ. ಆ ಅಭಿಮಾನಾದಿಗಳಿಗೆ ಕಾರಣವಾದ ಅಂದರೆ, ಇವಾಗ ನಮಗೆ ಶರೀರವಿದೆ, ಅದು ಹೊರಗಿನ ಶರೀರ, ನಮ್ಮಿಂದ ಬೇರೆ. ಹಾಗೆ ನಮಗೆ ಇಂದ್ರಿಯಗಳಿವೆ, ಅದು ನಮ್ಮಿಂದ ಬೇರೆ. ಹಾಗೆ ಮನಸ್ಸಿದೆ, ಅದು ನಮ್ಮಿಂದ ಬೇರೆ. ಪ್ರಾಣವಿದೆ, ಅದು ನಮ್ಮಿಂದ ಬೇರೆ, ಹೊರಗಿನದ್ದು. ಆದ ಕಾರಣ ದೇವರಿಗೆ ಇಂಥ ಶರೀರ ಅಂದರೆ ತನ್ನಿಂದ ಬೇರೆಯಾದ ಶರೀರ, ತನ್ನಿಂದ ಬೇರೆಯಾದ ಇಂದ್ರಿಯಗಳು, ತನ್ನಿಂದ ಬೇರೆಯಾದ ಮನಸ್ಸು, ತನ್ನಿಂದ ಬೇರೆಯಾದ ಪ್ರಾಣ, ಇದು ದೇವರಿಗಿಲ್ಲ, ನಮಗಿದೆ. ಆದ್ದರಿಂದ ದೇವರಿಗೆ ಈ ಥರ ಬೇರೆ ಆಗಿರತಕ್ಕಂಥ ಈ ಇಂದ್ರಿಯಾದಿಗಳು, ಶರೀರಾದಿಗಳು ಇಲ್ಲ. ಅದರ ಮೇಲೆ ಅವನಿಗೆ ಅಭಿಮಾನಾದಿಗಳು ಇಲ್ಲ, ಆದ್ದರಿಂದ ಅವನಿಗೆ ವಿಶೇಷವಾದ ಸಂಸಾರ ಬಾಧ ಇಲ್ಲ ಅಂತ. ಅವನನ್ನು ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಈ ಶರೀರ, ಈ ಇಂದ್ರಿಯಗಳು, ಮನಸ್ಸು, ಪ್ರಾಣ, ಇದರ ಮೇಲೆ ಅಭಿಮಾನ ಎಲ್ಲವೂ ಹೋಗಿಬಿಡುತ್ತೆ. ಇದು ಒಳಗಿರತಕ್ಕಂಥ ಫಾರ್ಮುಲಾ. ದೇವರನ್ನು ನಾವು ಚಿಂತನೆ ಮಾಡಬೇಕಾದರೆ ಆ ಚಿಂತನೆಯಲ್ಲಿ ಬರತಕ್ಕಂಥ ಫಾರ್ಮುಲಾ ಏನು ಅಂದರೆ ಇದು. ಅವನನ್ನು ನಾವು ಏನು ಇಲ್ಲ ಅವನಿಗೆ ಚಿಂತನೆ ಮಾಡುತ್ತೀವಿ, ನಮಗದು ಇಲ್ಲದೆ ಹೋಗುತ್ತೆ. ಅವನಿಗೆ ಅಭಿಮಾನಾದಿಗಳಿಲ್ಲ, ಅಭಿಮಾನಕ್ಕೆ ಕಾರಣವಾದ ಶರೀರಾದಿಗಳು ಇಲ್ಲ ಅಂತ ಚಿಂತನೆ ಮಾಡಿದರೆ ನಮಗೂ ಹಾಗೆ ಆಗುತ್ತೆ. ಹೌದಾ? ಅವನನ್ನು ಚಿಂತನೆ ಮಾಡುವುದು ಅಂದರೆ ಯಾವ ಥರ ಚಿಂತನೆ ಮಾಡಬೇಕು? ಅದಕ್ಕೆ ಹೇಳ್ತಾ ಇದ್ದಾರೆ, ತಸ್ಮಾತ್ ವೈರಾನುಬಂಧೇನ ನಿರ್ವೈರೇಣ ಭಯೇನವ ಸ್ನೇಹಾತ್ ಕಾಮೇನವ ಯುಂಜ್ಯಾತ್. ಆ ದೇವರಲ್ಲೇ ಮನಸ್ಸು ಅಂದರೆ ಇಲ್ಲಿ ದೇವರಲ್ಲಿ ಮನಸ್ಸಿಡೋದು ಮುಖ್ಯ ಅಂತ ಇಷ್ಟು ಮಾತ್ರ ಹೇಳಿಲ್ಲ. ಅವನ ಗುಣಚಿಂತನೆಯಿಂದ ಕೂಡಿದ ಅವನಲ್ಲಿ ಮನಸ್ಸಿಡೋದು ಮುಖ್ಯ. ಅವನಿಗೇನು ಗುಣಚಿಂತನೆ? ಅವನಿಗೆ ಇಂಥ ಯಾವ ಬಂಧಾದಿಗಳು ಇಲ್ಲ ಎಂಬ ಗುಣಚಿಂತನೆ. ಆ ಗುಣಚಿಂತನೆಯ ಮೂಲಕ ನಮ್ಮ ಮನಸ್ಸು ದೇವರಲ್ಲಿ ಯುಂಜ್ಯಾತ್. ಯುಜಿರು ಯೋಗಿ ಅಂದರೆ ಅವನಲ್ಲಿ ಚೆನ್ನಾಗಿಡಬೇಕು. ಹಾ, ಇಟ್ಟಾಗ ಆ ಇಡೋದರ ಮನಸ್ಸು ದೇವರಲ್ಲಿ ಇಡೋದರ ಒಂದು ಲಕ್ಷಣ ಏನು ಅದನ್ನು ಹೇಳ್ತಾ ಇದ್ದಾರೆ. ಕಥಂಚಿನ್ ನೇಕ್ಷತೆ ಪೃಥಕ್, ಅವನನ್ನು ಬಿಟ್ಟು ಬೇರೊಂದನ್ನ ನೋಡಲೇಬಾರದು. ಅವನನ್ನೇ ಚಿಂತನೆ ಮಾಡಬೇಕು, ಅವನನ್ನೇ ನೋಡತಾ ಇರಬೇಕು. ಹೌದಾ? ಹಾಗಾದರೆ ನಮ್ಮ ಸಹಜವಾದ ಈ ಸಂಸಾರದಲ್ಲಿ ಅವನನ್ನೇ ನೋಡತಾ ಇರಬೇಕಾದರೆ, ಅವನನ್ನೇ ಚಿಂತನೆ ಮಾಡುತ್ತಾ ಇರಬೇಕಾದರೆ ನಮಗೊಂದು ಡ್ರೈವಿಂಗ್ ಫೋರ್ಸ್ ಬೇಕಾಗುತ್ತೆ. ವಿತೌಟ್ ದಟ್ ದೇವರಲ್ಲಿ ಮನಸ್ಸಿಡ್ಲಿಕ್ಕಾಗಲ್ಲ. ಇವಾಗ ನಮಗೆ ಸಂಸಾರದಲ್ಲಿ ಅಭ್ಯಾಸ ಹೇಗಾಗಿದೆ ಅಂದರೆ ಯಾವುದರಲ್ಲಾದರೂ ಮನಸ್ಸು ಇಡಬೇಕಾದರೆ, ಏಕಾಗ್ರವಾಗಿ ಒಂದೇ ಸಮನೆ ಮನಸ್ಸು ಇಡಬೇಕಾದರೆ ಅದಕ್ಕೊಂದು ಕಾರಣ ಬೇಕಾಗುತ್ತೆ. ಏನು ಕಾರಣ? ಮನಸ್ಸು ಒಂದು ಕಡೆ ಇರಬೇಕಾದರೆ ಅಲ್ಲಿಂದ ಸುಖ ಬರ್ತಾ ಇರಬೇಕು ಜೀವಿಗೆ, ಸುಖ ಬರ್ತಾ ಇರಬೇಕು ಜೀವಿಗೆ. ಆ ಸುಖ ಬರ್ತಾ ಇದ್ದರೆ ಮನಸ್ಸನ್ನು ಏಕಾಗ್ರವಾಗಿ ಅಲ್ಲೇ ಮನಸ್ಸು ತಾನಾಗಿ ಹೋಗಿ ನಿಲ್ಲುತ್ತೆ. ಸುಖ ಪ್ರಧಾನ ಕಾರಣ. ಆ ಸುಖ ಯಾವ ರೀತಿಯಲ್ಲಾದರೂ ಬರ್ತಿರಬಹುದು. ಅದಕ್ಕೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ನಮಗೆ ನಾನಾ ರೀತಿಯಾಗಿ ಸುಖ ಬರಲಿಕ್ಕೆ ಕಾರಣಗಳು ಯಾವುದು ಯಾವುದು ಹೇಳ್ತಾರೆ. ಸ್ನೇಹ ಅಂದರು, ಒಬ್ಬರಲ್ಲಿ ಪ್ರೀತಿ ತೋರಿದರೆ ಅಥವಾ ಅಲ್ಲಿಂದ ಪ್ರೀತಿ ಬರ್ತಾ ಇದ್ದರೆ ನಮಗೆ ಸಂತೋಷ ಆಗ್ತದೆ, ಕಾಮದಿಂದ ಸಂತೋಷ ಆಗ್ತದೆ. ಹಾಗೆ ಇನ್ನ ಬೇರೆವೂ ಇವೆ. ಯಾವುದು? ವೈರದಿಂದ ಮನಸ್ಸು ತಾನಾಗಿ ಹೋಗುತ್ತಲ್ಲಿಗೆ, ಇನ್ನ ಭಯದಿಂದ ಅಲ್ಲಿಗೆ ಹೋಗುತ್ತೆ. ಭಯದಿಂದಾಗಲಿ ವೈರದಿಂದಾಗಲಿ ಅಂದ್ರೆ ವಿಶೇಷ ನಿರ್ವೈರೇಣ ಭಯೇನವ ಅಂದ್ರು. ನಿರ್ವೈರೇಣ ವೈರವಿಲ್ಲದಿದ್ರೂ ಅಂದರು, ವೈರವಿಲ್ಲದಿದ್ರು ಇನ್ನು ಹೇಗೆ ಅಂದರೆ ಅವನನ್ನು ಕೊಲ್ಲಬೇಕು ಅಂತ ವೈರ ಇಲ್ಲದಿದ್ದರೂ, ಅಂಥ ಒಂದು ದ್ವೇಷ ಇಲ್ಲದಿದ್ದರೂ ಉದ್ವೇಷ ಉಂಟು ಯಾವುದೋ ಒಂದು ರೀತಿಯಲ್ಲಿ. ಹಾಗಿದ್ರೂ ಮನಸ್ಸು ಹೋಗುತ್ತೆ. ತೀವ್ರ ದ್ವೇಷ ಇದ್ರೂ ಹೋಗುತ್ತೆ, ಮಧ್ಯಮ ದ್ವೇಷ ಇದ್ರೂ ಹೋಗುತ್ತೆ, ಭಯ ಇದ್ರೂ ಅಲ್ಲಿಗೆ ಹೋಗ್ತಾ ಇರುತ್ತೆ ಮನಸ್ಸು. ಅಥವಾ ಸ್ನೇಹ ಕಾಮ, ಈ ಐದು ರೀತಿಯಾಗಿರತಕ್ಕಂಥ ಕಾರಣಗಳಿಂದ ಮನಸ್ಸು ಒಂದು ಕಡೆ ಹೋಗ್ತಾ ಇದೆ ಎಂಬುದನ್ನು ಚೆನ್ನಾಗಿ ತಿಳಿಸ್ತಾ ಬರ್ತಾರೆ. ಇನ್ನು ಯಥಾ ವೈರಾನುಬಂಧೇನ ಮರ್ತ್ಯಃ ತನ್ಮಯತಾಮಿಯಾತ್ ನ ತಥಾ ಭಕ್ತಿ ಯೋಗೇನ ಇತಿ ಮೇ ನಿಶ್ಚಿತಾಮತಿ ಹೇಳ್ತಾ ಇದ್ದಾರೆ. ಹೇಗೆ ಒಂದು ಕಡೆ ವೈರವನ್ನ ಮಾಡಿದಾಗ ಮನಸ್ಸು ಎಷ್ಟು ಇಡಲಿಕ್ಕಾಗುತ್ತೋ ಆ ರೀತಿಯಾಗಿ ಮನಸ್ಸನ್ನ ಪ್ರೀತಿಯಿಂದ ಭಕ್ತಿಯಿಂದ ಮಾಡಲಿಕ್ಕಾಗಲ್ಲ, ಅಷ್ಟು ಇಡ್ಲಿಕ್ಕಾಗಲ್ಲ ಅಂತ ನಿಶ್ಚಿತಾಮತಿ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದಾರೆ. ಅದು ಹೇಗೆ? ಸಾಮಾನ್ಯ ನಾವು ಯಾರನ್ನಾದರೂ ಪ್ರೀತಿಯಿಂದ ನೆನೆಯಬೇಕಾದರೆ, ಪ್ರೀತಿಯಿಂದ ನೆನೆದಾದರೆ ಸ್ವಲ್ಪ ಕಾಲ ನೆನೀತೀವಿ ಅಷ್ಟೇ. ಅದೇ ಆ ವ್ಯಕ್ತಿ ಏನಾದರೂ ನಮಗೆ ತೊಂದರೆ ಕೊಟ್ಟಿದ್ದರೆ ತುಂಬ ಕಾಲ ಹಾಗೇ ನೆನೀತಾ ಇತ್ತು. ಅದನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆ ತಾತ್ಪರ್ಯ ಏನು? ನಮಗೆ ಸಂಬಂಧಪಟ್ಟ ಯಾವುದೇ ಭಾವನೆ ಇರಲಿ, ಆ ಭಾವನೆಯಿಂದ ಕೂಡಿಕೊಂಡ ಮನಸ್ಸನ್ನು ದೇವರಲ್ಲಿ ಇಡಿ ಅಂತ ಹೇಳಲಿಕ್ಕೆ ಬರ್ತಾರೆ. ಆದರೆ ಇಲ್ಲೊಂದು ವಿಶೇಷ ನೋಡಿ ಅಂದರು. ಏನು? ದೇವರಲ್ಲೇ ಮನಸ್ಸಿಡಬೇಕು. ದ್ವೇಷದಿಂದ ಮನಸ್ಸಿಟ್ಟರೂ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳೋದಾದರೆ ಕೇವಲ ದ್ವೇಷ ಮಾಡಬೇಕು ಸಾಕು ಅಲ್ವಾ? ಅಂದರೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಎಚ್ಚರ ಇರಲಿ ಅಂತ ಹೇಳ್ತಾ ಇದ್ದಾರೆ. ಏನು ಅಂದರೆ ದೇವರಲ್ಲಿ ಪ್ರೀತಿಯಿಂದ ಮನಸ್ಸಿಟ್ಟರೇನೇ ನಮಗೆ ಮೋಕ್ಷ. ಮತ್ತೆ ದ್ವೇಷ ವೈರ ಇದರಿಂದ ಹೆಚ್ಚು ಬರುತ್ತಲ್ಲ ಅಂದರೆ ಹಾಗಲ್ಲ, ಅದಕ್ಕೆ ಹೇಳ್ತಾ ಬರ್ತಾ ಇದ್ದಾರೆ. ಕಾಮಾತ್ ದ್ವೇಷಾತ್ ಸ್ನೇಹಾತ್ ಭಯಾತ್ ದ್ವೇಷಾತ್ ಯಥಾಭಕ್ತ್ಯ ಈಶ್ವರೇ ಮನಃ ಆವೇಶ್ಯ ತದಘಂ ಹಿತ್ವಾ ಬಹವಸ್ತದ್ಗತಿಂ ಗತಾಃ. ಇಲ್ಲಿ ಒಳಗಿನ ರಹಸ್ಯವನ್ನು ಹೇಳ್ತಾ ಇದ್ದಾರೆ. ಕಾಮ ಸ್ನೇಹ ಭಯ ದ್ವೇಷ ಇವೆಲ್ಲ ನೆಪ ಮಾಡಿಕೊಂಡು ಮನಸ್ಸಿಟ್ಟರು ದೇವರಲ್ಲಿ. ಆ ದೇವರಲ್ಲಿ ಮನಸ್ಸಿಡೋದರಿಂದ ಈ ಕಾಮಾದಿಗಳು ದೇವರಲ್ಲಿ ಮಾಡಿದ್ದಕ್ಕೆ ಇವರಿಗೆ ದೋಷವೇ ಬಂದಿತ್ತು. ದ್ವೇಷ ಭಯ ಏನು ಮಾಡಿದ್ರು ದೋಷವೇ ಬಂದಿತ್ತು. ಆ ದೋಷವೆಲ್ಲ ದೇವರಲ್ಲಿ ಮನಸ್ಸಿಡೋದರಿಂದ ಹೋಗಿಬಿಡ್ತು. ನಂತರ ಅವನ ಗತಿಯನ್ನು ಪಡೆದಳು. ಹಾಗಾದರೆ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ವಿಷ್ಣುವಿನ ದ್ವಾರಪಾಲಕರಯ್ಯ ವಿಪ್ರಶಾಪದಿಂದ ಕಳಗ ಬಿದ್ದರವರು ದೈತ್ಯ ಯೋನಿಯಲ್ಲಿ ಬಂದರು. ಆದರೆ ಅವರು ಆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಇಬ್ಬರು ಆಗಿದ್ದಾಗ ದೇವರಲ್ಲಿ ದ್ವೇಷ ಮಾಡಿದ್ದು ಒಳಗಿದ್ದ ಬೇರೊಂದು ಜೀವ. ಅವನ ಸಂಪರ್ಕದಿಂದ ಆ ದ್ವೇಷ ಅವನು ಮಾಡುತ್ತಾ ಇದ್ದರೆ ಮನಸ್ಸು ದೇವರಲ್ಲಿ ಇಟ್ಟದ್ದು ಈ ಸಾತ್ವಿಕ ಜೀವ. ಯದ್ಯಪಿ ಹಾಗಾದರೆ ಅಲ್ಲಿ ಪ್ರಶ್ನೆ, ಈ ಹಿರಣ್ಯಕಶಿಪು ಅಥವಾ ಹಿರಣ್ಯಾಕ್ಷ ಅಂತ ತಗೊಂಡಾಗ ಅಲ್ಲಿರತಕ್ಕಂಥ ಜಯ ವಿಜಯಾದಿಗಳು ದೇವರಲ್ಲಿ ದ್ವೇಷ ಮಾಡಿದ್ರೋ ಇಲ್ವೋ ಅಂದರೆ ಇಲ್ಲ. ಅಲ್ಲಿರೋ ದುಷ್ಟ ಜೀವ ದ್ವೇಷ ಮಾಡಿದ್ದು ಇವರು ಕೇವಲ ದೇವರಲ್ಲಿ ಮನಸ್ಸಿಟ್ಟದ್ದಷ್ಟೇ. ಅಲ್ಲ, ಮನಸ್ಸು ಕೇವಲ ದೇವರಲ್ಲಿ ಇಡ್ಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಹೇಳ್ತಾ ಇದ್ದಾರೆ. ಈಗ ಒಂದು ನಾವು ನೋಡಬಹುದು, ಏನು ಒಂದು ದೃಷ್ಟಾಂತ ಕೊಡಬೇಕಾದರೆ, ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಮೇಲೆ ನಿಮಗೆ ಸಹಜವಾಗಿ ಪ್ರೀತಿ ಇದೆ, ಸಹಜವಾಗಿ ಒಳಗಿಂದಲೇ ಪ್ರೀತಿ ಇದೆ. ಆದರೆ ಇನ್ನೊಬ್ಬ ವ್ಯಕ್ತಿ ನಿಮಗೆ ಸಿಕ್ಕಿದ್ದಾರೆ, ಅವರು ಆ ನಿಮಗೆ ಯಾರ ಮೇಲೆ ಪ್ರೀತಿ ಇದೆಯೋ ಅವರಿಗೆ ಅವರ ಮೇಲೆ ದ್ವೇಷವಿದೆ, ತುಂಬ ದ್ವೇಷವಿದೆ. ನಿಮಗೆ ಈ ನಿಮಗೆ ಸಿಕ್ಕ ವ್ಯಕ್ತಿ ಯಾರಿದ್ದಾರಲ್ಲ ಅವರ ಮೇಲೆ ದ್ವೇಷ ಮಾಡುವವರು, ಅವರ ಜೊತೆಗೆ ಅಂಟು ತುಂಬ ಇದೆ. ಅದರಿಂದ ನಿಮಗೇನಾಗ್ತಾ ಇದೆ, ಅವರು ನಿಮಗೆ ಬೇಕಾದ ವ್ಯಕ್ತಿಯನ್ನ ಕುರಿತು ಬೈತಾ ಅವನ ಕುರಿತೇ ಹೇಳ್ತಾ ಇದ್ದಾರೆ. ನಿಮ್ಮ ಮನಸ್ಸು ಅಲ್ಲಿಗೇ ಹೋಗ್ತಾ ಇದೆ ಇವರ ದ್ವೇಷದ ಕಾರಣ ಮಾಡಿಕೊಂಡು. ಆದರೆ ನಿಮ್ಮ ಮನಸ್ಸಿನಲ್ಲಿ ದ್ವೇಷವಿಲ್ಲ, ಅವರು ದ್ವೇಷದಿಂದ ಅಲ್ಲಿ ಮನಸ್ಸು ಕಳಿಸ್ತಾ ಇದ್ದರೆ ಅವರ ಸಂಪರ್ಕದಿಂದಾಗಿ ನೀವು ಅಲ್ಲಿಗೆ ಮನಸ್ಸು ಕಳಿಸ್ತಾ ಇದ್ದೀರಾ. ಒಟ್ಟಾರೆ ಅಲ್ಲಿ ಮನಸ್ಸು ತೀವ್ರವಾಗಿ ಕಳಿಸಿದ್ದಕ್ಕೆ ಈ ದ್ವೇಷದ ಸಂಪರ್ಕದಿಂದ ಕಳಿಸಿದ ಆ ದೋಷ ಹೊರಟೋಯ್ತು. ಇದನ್ನೇ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾರೆ, ಮಾತೃ ಸ್ವಶ್ರೇಯೌ ಅಶ್ಚೇದ್ಯೌ ಚೇದ್ಯೋ ದಂತ ವಕ್ರಶ್ಚ ಪಾರ್ಥಿವ ಪಾರ್ಷದ ಪ್ರವರೌ ವಿಷ್ಣೋ ವಿಪ್ರಶಾಪಾತ್ ಪದಚ್ಯುತೌ. ಇವರಿಬ್ಬರು ಕೂಡ ವಿಶೇಷವಾಗಿರ್ತಕ್ಕಂಥ ಶಿಶುಪಾಲ ದಂತವಕ್ರರಿಬ್ಬರು ಕೂಡ ವಿಷ್ಣುವಿನ ಪಾರ್ಷದ ಪ್ರವರರಯ್ಯ, ಬ್ರಾಹ್ಮಣರಾಗಿರ್ತಕ್ಕಂಥ ಸನಕ ಸನಂದನಾದಿಗಳ ಶಾಪದಿಂದ ಕೆಳಗೆ ಬಂದರು. ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಕೀದೃಶ ಕಸ್ಯವ ಶಾಪೋ ಹರಿದಾಸಾಭಿಮರ್ಶನ ಅಶ್ರದ್ಧೇಯವ ಭಾತಿ ಹರೇರೇಕಾಂತ್ಯನಾಂಭವ. ಅಲ್ಲ, ಭಗವದ್ಭಕ್ತರಾಗಿರತಕ್ಕಂಥ ಏಕಾಂತ ಭಕ್ತರಾದ ಅದು ವೈಕುಂಠದಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಶಾಪಾದಿಗಳು ಹೇಗೆ ಕೊಡುತ್ತೆ, ಅವರಿಗೆ ಈ ಸಂಸಾರಕ್ಕೆ ಬರೋದು ಹೇಗೆ ಕೂಡುತ್ತೆ, ಅದು ಪ್ರಶ್ನೆ. ಯಾಕೆ ಅವರಿಗೆ ಶಾಪ ಕೂಡಲ್ಲ, ಯಾಕೆ ಅವರು ಶರೀರ ಪಡ್ಕೋಬಾರದು? ಅದಕ್ಕೆ ಉತ್ತರ ಕೊಡ್ತಾ ಬರ್ತಾ ಇದ್ದಾರೆ. ದೇಹ ಇಂದ್ರಿಯ ಅಸುಹೀನಾಂ ವೈಕುಂಠ ಪುರವಾಸಿನಾಂ ದೇಹ ಸಂಬಂಧ ಸಂಬಂಧಂ ಏತದಾಖ್ಯಾತು ಮರ್ಹಸಿ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಆ ವೈಕುಂಠದಲ್ಲಿ ದೇಹ ಸಂಬಂಧ ಸಂಬಂಧಂ ಅಂದರು. ಜೀವಿಗೆ ಈ ಹೊರಗಿನ ದೇಹಗಳ ಸಂಬಂಧ ಬರ್ತಾ ಇದೆ. ಈ ಸಂಬಂಧ ಬರಬೇಕಾದರೆ, ಜೀವಿಗೆ ಹೊರಗಿನ ದೇಹಗಳ ಸಂಬಂಧ ಬರಬೇಕಾದರೆ ಮಧ್ಯೆ ಇನ್ನೊಂದು ಸಂಬಂಧ ಬೇಕು. ದೇಹ ಸಂಬಂಧ ಸಂಬಂಧ, ಎರಡು ಸಂಬಂಧ ಶಬ್ದ ಹಾಕ್ತಾ ಇದ್ದಾರೆ. ಏನದು ಅಂದರೆ, ನಮಗೆ ಸಂಬಂಧ ಲಿಂಗದೇಹ, ಲಿಂಗದೇಹದಿಂದ ನಮಗೆ ಸಂಬಂಧ ಆಗೋದು ಹೊರಗಿನ ದೇಹ. ನಮಗೆ ಡೈರೆಕ್ಟ್ ಸಂಬಂಧ ಲಿಂಗದೇಹ, ಆ ಲಿಂಗದೇಹದ ಸಂಬಂಧ ನಮಗೆ ಬಂದದ್ದರಿಂದ ಇನ್ನೊಂದು ಸಂಬಂಧ ಬರ್ತಾ ಇದೆ. ಯಾವುದು ಅಂದರೆ ಹೊರಗಿನ ದೇಹದ ಸಂಬಂಧ. ಆದ್ದರಿಂದ ಇಲ್ಲಿ ನಮಗೆ ದೇಹಗಳ ಪರಂಪರ ಬರಬೇಕಾದರೆ ಅದಕ್ಕೆ ಪ್ರಧಾನ ಕಾರಣ ಯಾವುದು ಅಂದರೆ ನಮಗೆ ಸಂಬಂಧಪಟ್ಟಂಥ ಲಿಂಗದೇಹ. ಸರಿ, ಮುಂದೇನು ಅಂದರೆ, ವೈಕುಂಠದಲ್ಲಿದ್ದವರಿಗೆ ಈ ಲಿಂಗದೇಹಾದಿಗಳು ಇಲ್ಲ. ಲಿಂಗದೇಹ ಕಳ್ಕೊಂಡ್ರೆ ತಾನೇ ವೈಕುಂಠಕ್ಕೆ ಹೋಗೋದು. ಅಂಥ ಕಾಲಕ್ಕೆ ಹೊರಗಿನ ಶರೀರಗಳ ಸಂಬಂಧ ಬರಲಿಕ್ಕೆ ಕಾರಣವಾದ ಲಿಂಗದೇಹವೇ ನಾಶ ಆಗಿರುತ್ತಾದ್ದರಿಂದ ಇವರಿಗೆ ಬೇರೆ ದೇಹಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಇವರು ವಿಶೇಷವಾಗಿ ಇವನ ಪುರಕ್ಕೆ ಹೋದವರು ಎಂದಿಗೂ ತಿರುಗಿ ಬರರು ಅಂತ ಹೇಳ್ತಾರಲ್ವ, ವೈಕುಂಠಕ್ಕೆ ಹೋದವರಿಗೆ ಸಂಸಾರದಲ್ಲಿ ತೆರಗ ಮತ್ತು ದುಃಖದಿಂದ ಪ್ರವೇಶಾದಿಗಳಿಲ್ಲ. ಅದೇ ಕೊಡುತ್ತೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಹೌದು ಸರಿ, ವೈಕುಂಠಕ್ಕೆ ಹೋದವರಿಗೆ ತಿರುಗಿ ಬರೋದು ಎಂಬುದು ಕೂಡೋದೇ ಇಲ್ಲ. ಸತ್ಯ, ವೈಕುಂಠಕ್ಕೆ ಹೋದವರಿಗೆ ಲಿಂಗದೇಹ ಇರಲ್ಲ. ಸತ್ಯ, ಆದರೆ ವೈಕುಂಠದಲ್ಲಿ ಎರಡು ಭಾಗಗಳಿವೆ. ಯಾವುದು? ಮುಕ್ತ ಸ್ಥಾನ, ಅಮುಕ್ತ ಸ್ಥಾನ ಅಂತ ಎರಡು ಭಾಗಗಳು. ಅದರಲ್ಲಿ ಮುಕ್ತ ಸ್ಥಾನದಲ್ಲಿ ಇರತಕ್ಕಂಥವರಿಗೆ ಲಿಂಗದೇಹ ಇರಲ್ಲ, ಶಾಪಾದಿಗಳು ಬರಲ್ಲ, ಸಂಸಾರಕ್ಕೆ ಅವರು ತಿರುಗಿ ಬರಲ್ಲ. ಹಾಗಾದರೆ ಮತ್ತಿನ್ಯಾರು ಬರುತ್ತಾರೆ? ಅಂದರೆ ಅಮುಕ್ತ ಸ್ಥಾನ ಅಂತ ವೈಕುಂಠದಲ್ಲಿ ಇನ್ನೊಂದು ಭಾಗ ಇದೆ. ಯಾರಿಗೆ ಇನ್ನ ಲಿಂಗ ದೇಹ ಭಂಗ ಆಗಿಲ್ಲ, ಶಾಪಾದಿಗಳು ಬರಲಿಕ್ಕೆ ಕಾರಣವಾದ ಲಿಂಗ ದೇಹ ಇನ್ನೂ ಹಾಗೆ ಇದೆ, ಅಂಥವರು ವೈಕುಂಠದ ಅಮುಕ್ತ ಸ್ಥಾನದಲ್ಲಿ ನಿಂತಿರ್ತಾರೆ. ಅಂಥವರಿಗೆ ಈ ಶಾಪಾದಿಗಳು ಬರೋದಾಗಲಿ ಹೊರಗಿನ ದೇಹ ಸಂಬಂಧ ಆಗೋದಾಗಲಿ ಆಗುತ್ತೆ. ಆದ್ದರಿಂದ ಜಯವಿಜಯರು ಅಲ್ಲಿ ವಿಶೇಷವಾಗಿರತಕ್ಕಂಥ ದ್ವಾರಪಾಲಕರು, ಅಲ್ಲಿ ಅಮುಕ್ತ ಸ್ಥಾನದ ದ್ವಾರಪಾಲಕರಾಗಿ ನಿಂತದ್ದಕ್ಕೆ ಅವರಿಗೆ ಶಾಪ ಬರಲಿಕ್ಕೆ ಅವಕಾಶವಾಯಿತು. ಅಮುಕ್ತ ಸ್ಥಾನದಲ್ಲಿ ಇದ್ದಷ್ಟು ಮಾತ್ರಕ್ಕೆ ಶಾಪ ಬಂದೇ ಬರುತ್ತೆ ಅಂತ ಇಲ್ಲ. ಯಾಕೆ ಮಿಕ್ಕ ಜಯವಿಜಯರು ಬಿಟ್ಟರೆ ಕುಮುದ, ಕುಮುದಾಕ್ಷ ಮೊದಲಾದಂಥ ಯಾವ ಯಾವ ವಿಶೇಷವಾದ ಮಿಕ್ಕ ದ್ವಾರಪಾಲಕರಿಗೆ ಶಾಪ ಬಂದದ್ದಾಗಲಿ, ಅವರು ಈ ತಿರುಗಿ ಭೂಲೋಕಕ್ಕೆ ಬಂದದ್ದಾಗಲಿ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಆದ್ದರಿಂದ ಎಲ್ಲರಿಗೂ ಶಾಪಾದಿಗಳು ಬರುತ್ತೆ ಅಂತ ಇಲ್ಲವೇ ಇಲ್ಲ. ಅಂದರೆ ಈ ಶಾಪ ಬರಲಿಕ್ಕೆ ಕಾರಣ ಏನು ಹಾಗಾದರೆ? ಅಂದರೆ ಅವರವರ ಪ್ರಾರಬ್ಧ ಕರ್ಮವೇ ಕಾರಣ, ಅವರವರ ಪ್ರಾರಬ್ಧ ಕರ್ಮವೇ ಕಾರಣ. ಅದನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಬರ್ತಾ ಇದ್ದಾರೆ, ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ. ಇಲ್ಲಿ ಹೇಳ್ತಾರೆ, ಏಕದ ಬ್ರಹ್ಮಣ ಪುತ್ರ ವಿಷ್ಣೋರ್ ಲೋಕ ದಿದ್ರಕ್ಷಯ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರ ಮಾನಸ ಪುತ್ರರಾಗಿರತಕ್ಕಂಥ ಸನಕಸನಂದನಾದಿಗಳು ಒಂದು ಸಲ ವಿಶೇಷವಾಗಿ ವಿಷ್ಣುವಿನ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಈ ಅಮುಕ್ತ ಸ್ಥಾನಕ್ಕೆ ಪ್ರವೇಶ ಅವರಿಗೆ, ಅವರು ಇನ್ನ ಮುಕ್ತರಾಗಲಿಲ್ಲ. ಅವರಲ್ಲಿಗೆ ಹೋದಾಗ ವಿಶೇಷವಾಗಿ ಅವರನ್ನು ನೋಡಿ ಇವರು ಹೇಗಿದ್ರು, 5-6 ವರ್ಷದ ಹುಡುಗರಂತೆ ಇದ್ದಾರೆ. ಪಂಚಷಡ್ಢಾಯ ನಾರ್ಭಾಭಾಹ ಪೂರ್ವೇಶಾಮಪಿ ಪೂರ್ವಜಾಹ ದಿಗ್ವಾಸಸಃ ಶಿಶೂನ್ ಮತ್ವ ದ್ವಾಸ್ಥೌತಾನ್ ಪ್ರತ್ಯಷೇಧತಾಂ. ಇವರು 5-6 ವರ್ಷದ ಹುಡುಗರಂತೆ ಇದ್ದಾರೆ, ಆದರೆ ಮೊದಲು ಹುಟ್ಟಿದ ಅಂದರೆ ದೇವತೆಗಳು ಹುಟ್ಟಲಿಕ್ಕಿಂತ ಮೊದಲು ದೈತ್ಯರು ಹುಟ್ಟಿದರು. ಅದಕ್ಕೆ ಅವರನ್ನು ಪೂರ್ವ ದೈತ್ಯರು ಅಂತ ಕರೀತಾರೆ, ಪೂರ್ವ ದೇವತೆಗಳು ಅಂತ ಕರೀತಾರೆ. ಅವರಿಗಿಂತ ಮೊದಲು ಹುಟ್ಟಿದರು ಯಾರ್ಯಾರು? ಮೊದಲು ಹುಟ್ಟಿದಾರೋ ಎಲ್ಲರಿಗಿಂತ ಮೊದಲು ಹುಟ್ಟಿದವರು ಯಾರು ಅಂದರೆ ಸನಕ ಸನಂದನಾದಿಗಳು. ಅಷ್ಟೇ ಅಲ್ಲ, ಚಿಕ್ಕ 5-6 ವರ್ಷದ ಹುಡುಗರಂತೆ ಇರ್ತಾರೆ ಶರೀರ ಧಾರಣೆ ಮಾಡಿಕೊಂಡು. ಅವರು ದಿಗಂಬರರಾಗಿರ್ತಾರೆ. ದೇವರ ದರ್ಶನಕ್ಕೆ ಬಂದಾಗ ದ್ವಾರದಲ್ಲಿರತಕ್ಕಂಥ ಜಯವಿಜಯರು ತಡೆದರು. ಯಾಕೆ ತಡೆದರು? ಸ್ಪಷ್ಟ ಶಬ್ದ ಹಾಕ್ತಾರೆ ಇಲ್ಲಿ, ಶಿಶೂನ್ ಮತ್ವ. ಅವರನ್ನು ಮಕ್ಕಳು ಅಂತ ತಿಳ್ಕೊಂಡು ಅವರನ್ನು ನಿಲ್ಲಿಸಿದರು. ಆವಾಗ ಪ್ರಶ್ನೆ ಬರ್ತಾ ಇದೆ, ಏನು? ಒಂದು ಮನೆಯಲ್ಲಿ ಮುತ್ತಜ್ಜ, ಅಜ್ಜ, ತಂದೆ ಎಲ್ಲರ ಜೊತೆಗೆ ಒಂದು ಮಗು ಇದೆ ಅಲ್ಲಿ. ಆ ಮಗುವಿಗೆ ಹುಟ್ಟಿದಾಗ್ಲಿಂದಲೂ ಅದು ವಯಸ್ಸು ಬಂದಿದೆ, ಅದಕ್ಕೆ 4-5 ವರ್ಷದ ವಯಸ್ಸು ಬಂದಿದೆ. ಅಷ್ಟರವರೆಗೆ ಆ ಮುತ್ತಜ್ಜ ಮೊದಲಾದವರ ಪರಿಚಯವೇ ಇರಲ್ಲವ ಮನೆಯಲ್ಲಿ? ಮೊದಲಾಗೋದೇ ಪರಿಚಯ ಅವರದ್ದು. ಹಾಗಾದರೆ ಇಲ್ಲಿ ದೇವರ ವಿಶೇಷವಾದ ದ್ವಾರಪಾಲಕರಾಗಿ ನಿಂತಿರತಕ್ಕಂಥ ಜಯವಿಜಯರು ಸಾಮಾನ್ಯ ಮನುಷ್ಯರಲ್ಲ, ಅವರು ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನವಿಲ್ಲದಿದ್ದರೆ ವೈಕುಂಠ ಪ್ರವೇಶವಿಲ್ಲ. ಅಪರೋಕ್ಷ ಜ್ಞಾನವಿದೆ, ಅವರು ನಿಂತಿದ್ದಾರವರು. ಅವರಿಗೆ ಎದುರಿಗೆ ಯಾರು ಬರುತ್ತಾ ಇದ್ದಾರೆ ಸಹಜವಾಗಿ ಗೊತ್ತಾಗುತ್ತೆ, ಗೊತ್ತಿಲ್ಲದವರನ್ನು ನೋಡಿದರೂ ಗೊತ್ತಾಗುತ್ತೆ. ಅಂಥದ್ದು ಇವರಿಗಿಂತ ಮೊದಲು ಹುಟ್ಟಿದಂಥ ಜ್ಞಾನಿಗಳಾದಂಥ ಸನಕಸನಂದನಾದಿಗಳ ಕುರಿತು ಕೇಳಲೇ ಇಲ್ವಾ, ಅವರನ್ನು ನೋಡಲೇ ಇಲ್ವಾ? ಅಂದರೆ ಇಲ್ಲ ಅಂತ ಹೇಳಿದರೆ ತುಂಬ ತೊಂದರೆ ಆಗುತ್ತೆ. ಯಾಕೆ, ತಮಗಿಂತ ಮೊದಲು ಹುಟ್ಟಿದವರು ಪರಿಚಯವಿಲ್ಲದೆ ಹೇಗಿದ್ದಾರೆ ಅವರು, ಅಪರೋಕ್ಷ ಜ್ಞಾನಿಗಳು ಹೇಗಾದರು ಅಂತ. ಹಾಗಾದರೆ ಏನು ಹೇಳಬೇಕು, ಇವರು ಅಪರೋಕ್ಷ ಜ್ಞಾನಿಗಳು, ತಮಗಿಂತ ಮೊದಲು ಹುಟ್ಟಿದಂಥ ಜ್ಞಾನಿಗಳಾದ ಸನಕಸನಂದನಾದಿಗಳ ಪರಿಚಯ ಉಂಟು, ದರ್ಶನ ಮಾಡಿದ್ದಾರೆ. ಸರಿ, ಸನಕಸನಂದನಾದಿಗಳು ಮೊದಲು ಬಾರಿ ಬರ್ತಾ ಇದ್ದಾರೆ ವೈಕುಂಠಕ್ಕೆ ಅಂದರೆ ಅನೇಕ ಸಲ ಬಂದಿದ್ದಾರೆ. ಹಾಗಾದರೆ ಇಲ್ಲಿ ಇವರಿದ್ದಿಲ್ವಾ, ಬೇರೆಯವರು ಇದ್ದಾರೆ ಅಂದರೆ ಇವರೇ ಇದ್ದರೂ ಅವರನ್ನು ಇವರೇ ಬಿಟ್ಟು ನಮಸ್ಕಾರ ಮಾಡಿ. ಮತ್ತೆ ಹಾಗಾದರೆ ಪ್ರಧಾನ ದ್ವಾರದಲ್ಲಿರುವಂಥವರಿವರು ಇವರೇ ಅವರನ್ನು ವಿಶೇಷವಾಗಿ ಬಿಡ್ತಾ ಇದ್ದಾರೆ ಅಂಥ ಕಾಲಕ್ಕೆ ಈ ಸಲ ಮಾತ್ರ ಬಂದಾಗ ಅವರನ್ನು ಚಿಕ್ಕ ಹುಡುಗರು ಅಂತ ತಿಳ್ಕೊಂಡು ಬಿಡದೇ ಹೋಗೋದು ಎಂಬುದು ಎಷ್ಟರವರೆಗೆ ಸರಿ? ಅದಕ್ಕೆ ಹೇಳ್ತಾ ಇದ್ದಾರೆ, ಅವರಲ್ಲಿ ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮ ಯಾವಾಗ ಇರುತ್ತೋ ಆ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ಅಸುರ ಆವೇಶ ಬಂದಿದೆ. ಆ ಅಸುರಾವೇಶದಿಂದಾಗಿ ಅವರೇನು ಮಾಡಿದ್ದಾರೆ, ಎದುರಿಗಿರತಕ್ಕಂಥ ಸನಕಸನಂದನಾದಿಗಳು ಯಾವಾಗಲೂ ನೋಡತಕ್ಕಂಥವರು, ಅವರನ್ನು ನೋಡಿ ದೊಡ್ಡವರು ಅಂತ ನಮಸ್ಕಾರ ಮಾಡುವಂಥ ಇವರು ಏನು ಮಾಡಿದರು, ಚಿಕ್ಕ ಹುಡುಗರು ಅಂತ ತಿಳಿದರು. ಈಗ ನೀವು ಒಂದು ದೃಷ್ಟಾಂತ ನೋಡಬೇಕು. ಸಾಮಾನ್ಯವಾಗಿ ಈ ಪಿಶಾಚಾದಿಗಳೆಲ್ಲ ಮನುಷ್ಯರ ಮೇಲೆ ಆವೇಶ ಬರುವುದು ಉಂಟು. ಆ ಆವೇಶ ಬಂದಾಗ ಎದುರಿಗಿರುವಂಥ ವ್ಯಕ್ತಿ ಅವರಿಗೆ ಪರಿಚಯ ಇಲ್ಲದಿದ್ದರೂ ಒಳಗಿದ್ದ ಪಿಶಾಚಕ್ಕೆ ಗೊತ್ತಿದ್ದರೆ ಅವರು ಗುರುತು ಹಿಡಿತಾರೆ. ಇದೊಂದು ನಡೆಯಿತು ಮಂತ್ರಾಲಯದಲ್ಲಿ. ನಮಗೆ ಗೊತ್ತಿದ್ದವರೇ ಕರ್ನೂಲ್ನಲ್ಲಿದ್ದವರು ಇಬ್ಬರು ಪಾಪ ದಂಪತಿಗಳು, ಚಿಕ್ಕ ಮಗು, ಅದರಲ್ಲಿ ಆ ಹೆಣ್ಣು ಮಗಳಿಗೆ ದೆವ್ವ ಹಿಡಿಯಿತು. ದೆವ್ವ ಹಿಡಿದರೆ ಅವರು ಸೇವಾಕ್ಕೆ ಹೋದರು. ಅಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಗಳು ಬಂದರು. ಅವರ ಹತ್ತಿರ ಆತ್ಮಕೂರ ಆಚಾರ್ಯರು ಅಂತ ಅಲ್ಲಿ ಬಂದಿದ್ದರು. ಯಾರೋ ಹೇಳಿದ್ರು ಅವರಿಗೆ, ಅವ್ರ ಹತ್ರ ಹೋಗ್ರಿ ಅಂತ. ಆ ಹುಡುಗಿ ಜನ್ಮದಲ್ಲಿ ಆಚಾರ ನೋಡಿದ್ದಿಲ್ಲ, ಪರಿಚಯವೇ ಇಲ್ಲ ಅವರಿಗೆ. ಅಂತಹದ್ದು ಆ ಹುಡುಗಿ ಅವ್ರ ಹತ್ರ ಬಂದಾಗ ಆಚಾರ್ಯರು ಆ ಹುಡುಗಿ ಕಡೆ ದಿಟ್ಟಿಸಿ ನೋಡಿ ಒಳಗಿರೋ ಪಿಶಾಚಿ ಜೊತೆಗೆ ಮಾತಾಡಿದರು. ಹೇಗೆ, ಎಲ್ಲಿಂದ ಬಂದೀಯ, ಯಾರು ನೀನು? ಆವಾಗ ಆ ಹುಡುಗಿಯ ಗಂಟಲು ಗಂಡಸಿನ ಗಂಟಲಾಗಿ ಕೇಳಿಸ್ಲಿಕ್ಕೆ ಶುರುವಾಯಿತು. ಎಲ್ಲರಿಗೂ ಆಶ್ಚರ್ಯ, ಒಬ್ಬ ಹೆಣ್ಣಿನ ವಾಯ್ಸ್ ಬೇರೆ, ಗಂಡಸರ ಶಬ್ದ ಬೇರೆ. ಆ ಗಂಡಸರ ಶಬ್ದ ಬರ್ತಾ ಇದೆ, ಹೇಳುತ್ತಾ ಇದ್ದಾರೆ, ನನ್ನ ಹೆಸರು ಇಂಥದ್ದು, ನಾನು ನಿಮ್ಮೂರವನೇ. ಹೇಳ್ತಾ ಇದ್ದಾರೆ, ನಿಮ್ಮದು ಆತ್ಮಕೂರು, ಅದು ನಿಮ್ಮ ಕಾಂಪೌಂಡ್ ಹೆಸರು ಅಪ್ಪರ ಕಾಪೂರ ಕಾಂಪೌಂಡ್ ಅಂತ, ಅದರೊಳಗೆ ನೀವು ಎಲ್ಲ ಔಷಧ ಕೊಡ್ತೀರಲ್ವಾ ಆಯುರ್ವೇದದ್ದು, ನಿಮ್ಮ ಹತ್ರ ಬಂದು ನಾನು ಔಷಧ ತಗೊಂಡಿದ್ದೆ. ನಾನು ಒಂದು ಕಾರಣದಿಂದ ನೇಣು ಹಾಕ್ಕೊಂಡು ಸತ್ತು ಹೋಗಿದ್ದೀನಿ, ಅದಕ್ಕಾಗಿ ನಾನು ಹೀಗೆ ಬಂದಿದ್ದೀನಿ. ಈ ಹುಡುಗಿಯಲ್ಲಿ ಸೇರ್ಕೊಂಡಿದ್ದೀವಿ, ಒಬ್ಬರಲ್ಲ 6 ಜನ ಸೇರಿದ್ದೀವಿ ಅಂತ ಹೇಳಿದರು. ಯದ್ಯಪಿ ಆ ಹುಡುಗಿ ಜನ್ಮದಲ್ಲಿ ಆಚಾರ ಇರುವ ಜಾಗಕ್ಕೆ ಹೋಗಲಿಲ್ಲ, ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿಲ್ಲ. ಆದರೆ ನಂತರ ಆಯಿತು, ಆಚಾರ್ಯರು ಪರಿಹಾರ ಹೇಳಿದರು, ಮಾಡಿದರು, ಹೋಯಿತು. ಆದ ಮೇಲೆ ಆ ಹುಡುಗಿ ಬರ್ತಾಳೆ, ಆಚಾರನ ಗುರುತೇ ಹಿಡಿದಿಲ್ಲ ಹುಡುಗಿ. ಅಂದರೆ ಈ ಯಾವ ವ್ಯಕ್ತಿಗಳಿರ್ತಾರೆ ಅವರು ಟೋಟಲಿ ಟ್ರಾನ್ಸಲ್ಲಿ ಹೊರಟೋಗಿರ್ತಾರೆ, ಆ ಒಳಗಿರುವ ದೆವ್ವವೇ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಹಾಗೇ ಇಲ್ಲಿ ವಿಶೇಷವಾಗಿರತಕ್ಕಂಥ ಜಯ ವಿಜಯರೇನಿದ್ದಾರೆ ಅವರೊಳಗೆ ಈ ದೆವ್ವ ಪ್ರವೇಶ ಮಾಡಿದ ಅಸುರರು ಪ್ರವೇಶ ಮಾಡಿದಾಗ ಅಸುರರಿಗೆ ಅವರು ಚಿಕ್ಕ ಮಕ್ಕಳಂತೆ ಕಾಣುತ್ತಾ ಇದ್ದಾರೆ. ಆದ್ದರಿಂದ ಈ ಜಯವಿಜಯರು ಟ್ರಾನ್ಸ್ ಅಲ್ಲಿ ಇದ್ದಾರೆ. ಆದ್ದರಿಂದ ಅಲ್ಲಿ ಅವರನ್ನ ಮಕ್ಕಳು ಅಂತ ತಡೆದದ್ದು ಅಂದರೆ ಅಸುರರು. ಅಸುರ ಒಳಗಿರುವ ಅಸುರಾವೇಶದಿಂದಾಗಿ ಇವರು ತಡೆದರು. ಮತ್ತು ಅಲ್ಲಿ ಪ್ರಶ್ನೆ, ಈ ಅಸುರರು ಕೂಡ ಒಳ್ಳೆ ಜ್ಞಾನ ಇರುತ್ತಲ್ಲ ಅವರಿಗೆ, ಎದುರಿಗೆ ಯಾರಿದ್ದಾರೆ ಏನು ಅಂತ. ಸ್ವಭಾವ ಕಾಟ ಕೊಡೋ ಸ್ವಭಾವ ಕಾಟ ಕೊಡಲಿ, ಆದರೆ ಅವರಿಗೊಂದು ಜ್ಞಾನ ಇದ್ದೇ ಇರುತ್ತಲ್ಲ. ಅಂದರೆ ಅವರಿಗೆ ಎದುರಿಗೆ ಬಂದದ್ದು ಸನಕ ಸನಂದನಾದಿಗಳು ಅಂತ ಗೊತ್ತೇ ಇತ್ತು. ಗೊತ್ತಿದ್ರೂ ಈ ವ್ಯಕ್ತಿಗಳಿಗೆ ತೊಂದರೆ ಕೊಡಬೇಕು ಅಂತ ಆ ಥರ ಪ್ರವೃತ್ತಿ ಮಾಡಿದರು. ಇಷ್ಟು ಕೂತಿದೆ ಒಳಗೆ. ಸರಿ, ಇವರೇನೋ ಇಂಥ ಒಳಗೆ ಸಿಕ್ಕಾಕ್ಕೊಂಡು ಅವರನ್ನು ನಿಲ್ಲಿಸಿದರೆ ಅವರು ಯಾರು? ಬ್ರಹ್ಮಜ್ಞಾನಿಗಳು, ಸಿಟ್ಟನ್ನು ಗೆದ್ದವರು. ಇವರ ಮೇಲೆ ಸಿಟ್ಟು ಮಾಡಿ ನೀವು 3 ಜನ್ಮ ದೈತ್ಯರಾಗಿ ಹುಟ್ಟಿ ಅಂತ ಹೇಳಿದರಲ್ಲ, ಜ್ಞಾನಿಗಳಾದವರು ಹೀಗೆ ಶಾಪ ಕೊಡಬಹುದೇ? ಮಕ್ಕಳಾದವರು ತೊಂದರೆಗೆ ಈಡಾದಾಗ ಆ ತೊಂದರೆಗೆ ಪರಿಹಾರ ಅವರು ಮಾಡಬೇಕಷ್ಟೇ ಹೊರತು ಅವರು ಒಂದು ಕಲ್ಲು ಹಾಕಿ ಹೋದರೆ. ಬಹಳ ಜನ ಇದು ಮಾಡ್ತಿರ್ತಾರೆ. ಮಕ್ಕಳು ಗೊತ್ತಿದ್ದವರು ಯಾರು, ಅವರೇ ಕಾಲು ಜಾರಿ ಬಿದ್ದಿರ್ತಾರೆ, ನೋವು ಒದ್ದಾಡ್ತಿರ್ತಾರೆ. ಇವರು ಬರ್ತಾರ, ಬಂದವರು ಸಮಾಧಾನದ ಮಾತಾಗಲಿ ಸಹಾಯ ಆಗಲಿ ನಂತರ ಬರೋದು ಬರೋದೇ ಬೈತಾರೆ. ಬುದ್ಧಿ ಇಲ್ಲ ನಿನಗೆ, ಸ್ವಲ್ಪ ನೋಡ್ಕೊಳ್ಳಿಕ್ಕಾಗಲ್ವ, ಎಣ್ಣೆ ಇರುತ್ತೆ. ಮೊದಲೇ ಬಿದ್ದು ಒದ್ದಾಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಮಂತ್ರಾಕ್ಷತೆ ಯಾಕೆ ಅವರಿಗೆ? ಗಿಡ ಮೇಲಿಂದ ಕೆಳಗೆ ಬಿದ್ದವ ಕಾಲು ಮುರ್ಕೊಂಡು ಒದ್ದಾಡ್ತಾ ಇದ್ದಾನೆ, ಅವನ ಮತ್ತು ನೀವು ಕೋಲ್ ತಗೊಂಡು ಹೊಡೆದರೆ ಸರಿಯಾ? ಹಾಗಾಯ್ತಲ್ಲ, ಇವರು ಪ್ರಾರಬ್ಧ ಕರ್ಮದಿಂದ ಒಳಗೆ ದೈತ್ಯರು ಕಾಟ ಕೊಡ್ತಾ ಇದ್ರೆ ಒದ್ದಾಡುವಾಗ ನಮ್ಮಂಥವ್ರು ಸಿಟ್ಟು ಮಾಡಿದ್ರೆ ಸರಿ, ಒಳಗೆ ಏನಿದೆ ಗೊತ್ತಿಲ್ಲ. ಇವರೆಲ್ಲ ಜ್ಞಾನಿಗಳಾಗಿದ್ದು ಶಾಪ ಕೊಟ್ಟರೆ ಅದು ಹೇಗೆ ಸರಿಯಾಗುತ್ತೆ? ಅವಾಗ ಹೇಳ್ತಾ ಇದ್ದಾರೆ, ಇವಾಗ ಏನು ಇಷ್ಟರವರೆಗೆ ಹಿಂದೆ ಸಬ್ಜೆಕ್ಟ್ ಬಂದಿತ್ತಲ್ಲ ಅದೇ ಇಲ್ಲಿ ರಿಪೀಟ್ ಆಗ್ತಾ ಇದೆ. ಅವರು ಶಾಪ ಕೊಟ್ಟವರು ಯಾರು? ಸಾಮಾನ್ಯರಲ್ಲ, ಯಾರು? ಸನಕ ಸನಂದನ. ಅವರು ಸಿಟ್ಟಿಂದ ಶಾಪ ಕೊಟ್ಟರು ಅಂತ ಹೇಳಿದರಲ್ವ, ಅದು ಅವರಿಗೆ ಕೂಡಲ್ಲ. ಯಾಕೆ? ಅವರು ಸಿಟ್ಟನ್ನು ಗೆದ್ದಿದ್ದಾರೆ. ಮತ್ತೇಗೆ? ಇಲ್ಲಿ ನೋಡ್ತಾರವರು, ಯಾವಾಗಲೂ ಇವರನ್ನ ನಮಸ್ಕಾರ ಪೂರ್ವಕವಾಗಿ ಒಳಗೆ ಬಿಡುವಂಥ ಜಯವಿಜಯರು ಈ ಸಲ ಇವರನ್ನ ಚಿಕ್ಕ ಮಕ್ಕಳು ಅಂತ ತಡೆದರಲ್ಲ, ಅದು ಅವರು ನೋಡ್ತಾ ಇದ್ದಾರೆ. ಯಾಕೆ ಇವರು ಹೀಗೆ ತಡೀತಾ ಇದ್ದಾರೆ? ಜ್ಞಾನ ದೃಷ್ಟಿಯಿಂದ ನೋಡಿದರೆ ಅಸುರಾವೇಶ ಬಂದಿದೆ. ಸರಿ, ಆ ಅಸುರಾವೇಶಕ್ಕೆ ಬರಲಿಕ್ಕೆ ಕಾರಣ ಏನು? ಮಿಕ್ಕ ದ್ವಾರಪಾಲಕರಲ್ಲಿ ಅಸುರಾವೇಶ ಬರಲಿಲ್ಲ, ಇವರಲ್ಲಿ ಅಸುರಾವೇಶ ಬಂದಿದೆ, ಅದಕ್ಕೆ ಕಾರಣವೇನು? ನೋಡಿದರೆ ಇವರ ಪ್ರಾರಬ್ಧ ಕರ್ಮ, ಪ್ರಾರಬ್ಧ ಕರ್ಮ ಇದೆ. ಇವರು ವಿಶೇಷವಾಗಿ ದೈತ್ಯರಾಗಿ ಹುಟ್ಟಬೇಕಾದ ಪ್ರಾರಬ್ಧ ಕರ್ಮ ಎಲ್ಲ ಕೂತಿದೆ. ಆ ಕರ್ಮದಿಂದಾಗಿ ಇವರೊಳಗೆ ದೈತ್ಯರ ಪ್ರವೇಶ. ಆವಾಗ ಈ ದೈತ್ಯರು, ಈ ದೈತ್ಯರ ಆ ಅಸುರಾವೇಶ ಇವೆಲ್ಲ ಹೋಗಬೇಕಾದರೆ ಬುಡವಾದ ಆ ಕರ್ಮ ಹೋಗಬೇಕು, ಪ್ರಾರಬ್ಧ ಕರ್ಮ ಹೋಗಬೇಕು. ಆ ಪ್ರಾರಬ್ಧ ಕರ್ಮ ಕಳ್ಕೋಬೇಕಾದರೆ ಯಾವ ರೀತಿ ಕಳ್ಕೊಳ್ಳಿಕ್ಕೆ ಸಾಧ್ಯ ಅದನ್ನು ಆಲೋಚನೆ ಮಾಡಿದರು. ಒಂದೇ ಒಂದು ಮಾರ್ಗ ಪ್ರಾರಬ್ಧ ಕರ್ಮ ಕಳ್ಕೊಳ್ಳಿಕ್ಕೆ. ಏನದು ಅಂದರೆ, ತೀವ್ರವಾದ ಹರಿಯ ನೆನಪು, ಹರಿಸ್ಮೃತಿಯಿಂದಲೇನೆ ಪ್ರಾರಬ್ಧ ಕರ್ಮ ನಾಶ. ಬೇರೊಂದು ಮಾರ್ಗ ಇಲ್ಲ, ನೋ ಅದರ್ ಗೋ. ಹೌದಾ? ಮತ್ತೆ ಈ ದೇವರನ್ನ ತೀವ್ರವಾಗಿ ನೆನೆಯಬೇಕು. ತೀವ್ರವಾಗಿ ನೆನೆಯಬೇಕಾದರೆ ಯಾವ ಯಾವ ರೀತಿಯಲ್ಲಿ ನೆನೆಯಬಹುದು, ಯಾವ ನೆಪದಿಂದ ನೆನೆಯಬಹುದು ಅಂತ ಹೇಳ್ತಾರೆ. ಪ್ರೀತಿಯಿಂದ ಸ್ವಲ್ಪ ಹೊತ್ತು ನೆನೆಯಬಹುದು, ಏನೇ ಆಗಲಿ. ತೀವ್ರವಾಗಿ ನೆನೆಯಬೇಕಾದರೆ ಪ್ರೀತಿಯಿಂದ ನೆನೆಯಲಿಕ್ಕಾಗಲ್ಲ ಅಷ್ಟು. ಒಬ್ಬ ವ್ಯಕ್ತಿಯನ್ನು 1 ಗಂಟೆ ನಾವು ನೆನೆಯಬಹುದು ಪ್ರೀತಿಯಿಂದ. ಆದರೆ ಅದೇ ವ್ಯಕ್ತಿ ನಮಗೊಂದು 10 ಲಕ್ಷ ಟೋಪಿ ಹಾಕಿ ಹೋದರೆ ಅವನನ್ನು ತುಂಬ ನೆನೆಯುತ್ತೀವಿ. ಅಷ್ಟು ನೆನಪು ಪ್ರೀತಿಯಿಂದ ಬರಲ್ಲ. ಅರಕ್ಕೆ ನೋಡಿದ್ರು, ಇವರ ಪ್ರಾರಬ್ಧ ಕರ್ಮ ಸವಿಯಬೇಕಾದರೆ ತೀವ್ರವಾದ ದೇವರ ನೆನಪು ಬೇಕು. ಆ ನೆನಪು ಬರಬೇಕಾದರೆ ಇವರು ದ್ವೇಷ ನೆಪ ಮಾಡಿಕೊಂಡು ಬರಬೇಕಷ್ಟೇ ಹೊರತು ಪ್ರೀತಿಯಿಂದ ಮಾಡಿದರೆ ಅಷ್ಟು ಬರಲ್ಲ. ಅದಕ್ಕಾಗಿ ದೈತ್ಯರಾಗಿ ಹುಟ್ಟೋದು ಅಂದರೆ ದೇವತೆಗಳು ದೈತ್ಯರಿಂದ ದೈತ್ಯರಾಗಿ ಕನ್ವರ್ಟ್ ಆಗಲ್ಲ ಸ್ವರೂಪ. ಅದಕ್ಕೆ ದೈತ್ಯರ ಸಂಪರ್ಕ ಇರತಕ್ಕ ಶರೀರದಲ್ಲಿ ಪ್ರವೇಶ. ಇವರು ದೈತ್ಯ ಶರೀರದಲ್ಲಿ ಪ್ರವೇಶ ಇವರಿಗೆ ಬಂದದ್ದು. ಇವರೊಳಗೆ ದೈತ್ಯರ ಆವೇಶ ಜೀವದ್ವಯ ಅಂದ್ರಲ್ಲ ಹಾಗೆ ಬಂತು. ಅದರಿಂದ ಏನಾಯ್ತು ಇವರಿಗೆ, ನಿಜವಾಗಿ ದ್ವೇಷ ಮಾಡಿದ್ದೇನೋ ಈ ವ್ಯಕ್ತಿಗಳೇ, ಯಾರು ದುಷ್ಟರಾದ ಅಸುರರೇ. ಇವರು ಸಂಪರ್ಕ ಇದ್ದದ್ದಕ್ಕೆ ಇವರ ಮನಸ್ಸು ಮಾತ್ರ ದೇವರ ಕಡೆ ಹೋಗ್ತಾ ಬಂತು. ಹೇಗೆ ದುಷ್ಟಾಂತ ಕೊಟ್ನಲ್ಲ, ಒಳಗೆ ಪಿಶಾಚ, ಅದಕ್ಕೆ ಎದುರಿಗಿದ್ದವರು ಗೊತ್ತು. ಅದಕ್ಕೆ ಗೊತ್ತಿದ್ದಕ್ಕೆ ಟ್ರಾನ್ಸಲ್ಲಿರುವಂಥ ವ್ಯಕ್ತಿ ಇವರ ಕಡೆಯೇ ನೋಡತಾ ಇದ್ದಂತೆ ಅಲ್ಲಿ ಆ ದೈತ್ಯರು ದ್ವೇಷ ಮಾಡುತ್ತಾ ಇದ್ರು. ಅದರ ಪ್ರಭಾವದಿಂದ ಇವರು ದೇವರ ಕಡೆಗೇ ಮನಸ್ಸು ಕೊಟ್ಟರು. ಅದರಿಂದ ಏನಾಯಿತು, ಇವರ ಪ್ರಾರಬ್ಧವೆಲ್ಲ ಕರಗಿ ಹೋಗಿ ಭಗವಂತನ ಹತ್ರ ಬಂದರು. ಅದು ಪ್ರಾರಬ್ಧ ಕರಗಲಿಕ್ಕೆ 1 ಜನ್ಮ ಸಾಕಾಗಲಿಲ್ಲ. 3 ಜನ್ಮದಲ್ಲಿ ಈ ದ್ವೇಷದ ನೆಪದಿಂದ ಮನಸ್ಸು ಮಾಡಿದರು. ಇಷ್ಟು ಒಳಗೆ ಇನ್ಬಿಲ್ಟ್ ಮೆಕ್ಯಾನಿಸಮ್ ಅಂತ ಏನಂತೀರಲ್ವ, ಇಷ್ಟು ಕೂತಿದೆ. ಈ ಸಾಮಾನ್ಯವಾಗಿ ಏನೋ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರು ಜಯ ವಿಜಯರಪ್ಪ ಅಲ್ಲಿದ್ದರು, ಇವರು ಏನೋ ಬ್ರಾಹ್ಮಣರು ಬರ್ತಾ ಇದ್ರು, ಇವ್ರು ತಾಡಿದ್ರು, ಅದಕ್ಕೆ ಶಾಪ ಕೊಟ್ಟರು, ಬಂದರು, ಫಟ್ 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 ಮೆಕ್ಯಾನಿಕಲ್ ಆಗಿ ಸಪ್ತಮಸ್ಕಂದ ಭಾಗವತ ಹೇಳೋ ಕಾಲಕ್ಕೆ ಹೋಗುತ್ತೆ. ಈ ಅದ್ಭುತವಾದ ಈ ಚಿಂತನ ತತ್ವ ಹೇಗೆ ಅಪ್ಲೈ ಆಗಿದೆ ಅಲ್ಲಿ ಅಂತ ಹೇಳ್ತಾರೆ. ಅವರೇನು ಮಾಡಿದ್ರು, ದೇವರ ಕಡೆಯೇ ಮನಸ್ಸಿಟ್ಟರು. ಇನ್ನೊಂದು ಕಡೆ ಪ್ರಹ್ಲಾದರಾಜರು ಬರ್ತಾ ಇದ್ದಾರೆ, ಅವರು ದೇವರ ಕಡೆಯೇ ಮನಸ್ಸಿಟ್ರು. ಇವರು ಇಟ್ಟರು, ಅವರು ಇಟ್ಟರು. ಇವರು ದ್ವೇಷ ನೆಪ ಮಾಡಿ ಇಟ್ಟರು, ಅಲ್ಲಿ ಪ್ರೀತಿ ನೆಪ ಮಾಡಿ ಇಟ್ಟರು. ಪ್ರೀತಿ ನೆಪ ಮಾಡಿ ಇಟ್ಟದ್ದಕ್ಕೆ ದೇವರ ಅನುಗ್ರಹ ಪೂರ್ಣ ದರ್ಶನ ಕೊಟ್ಟರು. ಇಲ್ಲಿ ದ್ವೇಷ ನೆಪ ಮಾಡಿ ಇಟ್ಟದ್ದಕ್ಕೆ ದ್ವೇಷ ಮಾಡಿದವರಿಗೆ ದುರ್ಗತಿ ಆಯಿತು, ಇವರಿಗೆ ಸದ್ಗತಿ ಆಯಿತು. ಅದು ದೇವ ಕ್ಷಮಾ ಮಾಡಿದ, ದೇವರು ಕ್ಷಮಾ ಮಾಡಿದ್ದಕ್ಕೆ, ದೇವರ ಚಿಂತನೆ ಮಾಡಿದ್ದಕ್ಕೆ. ಆ ದ್ವೇಷ ನೆಪದಿಂದ ಮನಸ್ಸಿಟ್ಟದ್ದೇನಿದೆ ಅದು ಆ ದೋಷ ಪರಿಹಾರ ಆಗಿ ದೇವರ ಅನುಗ್ರಹದಿಂದ ಕರುಣೆಯಿಂದ ಕೇವಲ ಮೆರೆಸಿಯಿಂದ ಅವರು ಪುನಃ ಸದ್ಗತಿಯನ್ನು ಪಡೆದರು. ಹಾಗಾದರೆ ನಮ್ಮವರೆಗೂ ಬಾಲ್ ಬರ್ತಾ ಇದೆ, ದೆನ್ ವಾಟ್ ಅಬೌಟ್ ಯು ಅಂತ. ಅದಕ್ಕೆ ನಮಗೂ ಹೇಳ್ತಾರೆ, ನಾವು ನಮ್ಮ ಕರ್ಮಗಳೆಲ್ಲ ಕಳ್ಕೋಬೇಕು, ಆದ್ದರಿಂದ ದೇವರನ್ನು ಏಕಾಗ್ರವಾಗಿ ನೆನೆಯಬೇಕು. ಹಾಗಾದರೆ ನಾವು ದ್ವೇಷದಿಂದ ನೆನೆಯೋಣವ ಅಂದರೆ ಆಪ್ಷನ್ ನಮಗಿಲ್ಲ. ಯಾಕೆ, ನಮ್ಮಲ್ಲಿ ಅಸುರಾವೇಶ ಬೇಕಾಗಿಲ್ಲ, ಬೇಕಾದ ಜನ ಅಸುರರೇ ಕೂತ್ಕೊಂಡಿದ್ದಾರೆ, ಅದಕ್ಕೇನಿಲ್ಲ. ಆದರೆ ನಮಗಿರೋದು ಒಂದೇ, ಪ್ರೀತಿಯಿಂದ ದೇವರನ್ನು ನೆನೆಯಬೇಕು. ಅವನಲ್ಲೇ ಮನಸ್ಸು ಇಟ್ಟದ್ದಾದರೆ ನಮ್ಮ ಎಲ್ಲ ಕರ್ಮಗಳನ್ನು ಕಳಕೊಂಡು ಅವನ ಸನ್ನಿಧಾನ ಸೇರೋದು ಸಾಧ್ಯ. ಅದು ಹೇಗೆ, ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಇಲ್ಲಿ. ಕೀಟ ಪೇಷಸ್ಕೃತ ರುದ್ಧ ಕುಡ್ಯೇ ಯಾಂತಂ ಅನುಸ್ಮರನ್ ಸಂರಂಭ ಭಯಯೋಗೇನ ವಿಂದತೆ ತತ್ ಸ್ವರೂಪತಾಂ. ಈ ಚಿಟ್ಟೆ ಬಟರ್ಫ್ಲೈ ಅಂತ ಕರಿತೀರಲ್ವಾ, ಚಿಟ್ಟೆ ಏನು ಮಾಡುತ್ತೆ, ಚಿಕ್ಕ ಹುಳವನ್ನು ತೆಗೆದುಕೊಂಡು ಹೋಗಿ ಒಂದು ಗೂಡಲ್ಲಿ ಬಂಧಿಸುತ್ತೆ. ಆ ಗೂಡಲ್ಲಿರುವಂಥ ಹುಳಕ್ಕೆ ಇದು ಸದಾ ಆಹಾರ ಕೊಡ್ತಾ ಬರುತ್ತೆ. ಅದರಿಂದ ಏನಾಗುತ್ತೆ, ಆ ಗೂಡಲ್ಲಿರತಕ್ಕಂಥ ಹುಳು ಇದನ್ನು ಸದಾ ನೆನೀತಾ ನೆನೀತಾ ಬರುತ್ತೆ. ಇದೇ ಆಹಾರ ಕೊಡೋದು, ಬೇರೆ ಇಲ್ಲ, ಇದನ್ನೇ ನೆನೀತಾ ಬಂದದ್ದರಿಂದ ಕೊನೆಗೆ ಅದು ಇದರಂತೆ ಇದೇ ಆಗಿಬಿಡಲ್ಲ, ಇದರಂತೆ ಸೇಮ್ ಪ್ಯಾಟರ್ನ್ ಇದರಂತೆ ತಾನು ಆಗಿ ದೊಡ್ಡದಾಗಿ ಬಲತು ಆ ಗೂಡನ್ನು ಸೀಳಿಕೊಂಡು ಇದರ ಜೊತೆಗೇ ಹಾರಿ ಹೋಗುತ್ತೆ. ಹಾಗೆ ಜೀವಿಯಾದವ ಈ ಸಂಸಾರದಲ್ಲಿ ಈ ಶರೀರದಲ್ಲಿ ಒಳಗೆ ಗೂಡಲ್ಲಿದ್ದಾಗ ದೇವರು ಇಟ್ಟದ್ದು ನಮಗೆ ಆಹಾರ, ಅವನೇ ಎಲ್ಲ ಕೊಡ್ತಾ ಇದ್ದಾನೆ. ಆದ್ದರಿಂದ ಅವನ ಕಡೆಯೇ ನಾವು ಗಮನ ಕೊಟ್ಟದ್ದಾದರೆ, ಮನಸ್ಸಿಟ್ಟದ್ದಾದರೆ ನಾವು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರಂತೆ ಸಾರೂಪ್ಯ ಮೋಕ್ಷ ಅಂದರು, ದೇವರಂತೆ ನಾವು ಆಗಿ ಈ ಗೂಡನ್ನು ಸೀಳಿಕೊಂಡು ದೇವರ ಜೊತೆಗೇ ಹಾರಿ ಹೋಗಲಿಕ್ಕೆ ಸಾಧ್ಯ. ಇದನ್ನೇ ದಾಸರು ಹೇಳ್ತಾರೆ. ಕೀಟ ಪೇಶಸ್ಕಾರಿ ನೆನವಿಲಿ ಕೀಟ ಭಾವವ ತೊರೆದು ತದ್ವತ್ ಖೇಟ ರೂಪವ ನೈದಿ ಆಡುವ ತೆರದಿ ಲೋಕದಳು. ಕೈಟ ಭಾರಿಯ ಧ್ಯಾನದಿಂದ ಸಾರೂಪ್ಯವ ನೈದುವರು ಅಲ್ಪ ಜೀವಿಗಳು ಅಂತ ಈ ರೀತಿಯಾಗಿ ಭಗವಂತನನ್ನೇ ನಾವು ನೆನೆದದ್ದಾದರೆ ನಮ್ಮ ಈ ಸಂಸಾರದ ನಾನಾ ದುಃಖಗಳು, ಅದಕ್ಕೆ ಕಾರಣವಾದ ನಾನಾ ಪಾಪಗಳು, ಅದಕ್ಕೆ ಕಾರಣವಾದ ನಾನಾ ಅಜ್ಞಾನ, ಈ ಎಲ್ಲದರ ಬಂಧ ಕಳಕೊಂಡು ನಾವು ದೇವರ ಸನ್ನಿಧಾನ ಸೇರಿ ಸಂತೋಷವಾಗಿರಲಿಕ್ಕೆ ಸಾಧ್ಯ. ಈ ಒಂದು ಮೇನ್ ಸಬ್ಜೆಕ್ಟ್, ನಮ್ಮ ಜೀವನದ ಸಾಧನೆಯ ಸೂತ್ರವನ್ನು ತೆಕ್ಕೊಟ್ಟದ್ದು. ಆ ಸೂತ್ರವನ್ನು ಎರಡು ರೀತಿ ಅಪ್ಲೈ ಮಾಡಿದವರು ಯಾರು? ಒಬ್ಬರು ಪ್ರಹ್ಲಾದರಾಜರಾದರೆ ಇನ್ನೊಬ್ಬರು ಜಯ ವಿಜಯಾದಿಗಳು. ಇಬ್ಬರೂ ದೇವರಲ್ಲೇ ಮನಸ್ಸಿಟ್ಟರು ಇನ್ ಡಿಫರೆಂಟ್ ವೇಸ್. ಹೌದ್ ತಾನೆ? ಹಾಗೆ ಕಾಮದಿಂದ ಕಾಮ ನೆಪ ಮಾಡಿಕೊಂಡು ದೇವರಲ್ಲಿ ಮನಸ್ಸಿಟ್ಟವರು ಗೋಪಿಕಾಸ್ತ್ರೀಯರು. ಭಯವನ್ನು ನೆಪ ಮಾಡಿಕೊಂಡು ದೇವರಲ್ಲಿ ಮನಸ್ಸಿಟ್ಟದ್ದು ಕಾಲನೇಮಿಯ ಜೊತೆಗೇನೆ ಒಂದೇ ಶರೀರದಲ್ಲಿ ಇದ್ದಂಥ ಭೃಗು ಮಹರ್ಷಿಗಳು ಇಲ್ಲಿ ಕಂಸನಲ್ಲಿ ಭಯವನ್ನು ನೆಪ ಮಾಡಿಕೊಂಡು ದೇವರಲ್ಲಿ ಮನಸ್ಸಿಟ್ಟರು, ಅವರಿಗೆ ಸದ್ಗತಿ ಆಯಿತು. ಈ ರೀತಿಯಾಗಿ ದೇವರಲ್ಲಿ ತೀವ್ರವಾಗಿ ಮನಸ್ಸು ಬೇರು ಬೇರವರೆಲ್ಲ ಇಟ್ಟರು. ಅದರಲ್ಲಿ ಯಾವುದು ನಮಗೆ ಸರಿ ಅಂದರೆ ಕೇವಲ ಪ್ರೀತಿಯಿಂದ ಮನಸ್ಸಿಟ್ಟದ್ದು ನಮಗೆ ಮುಖ್ಯ, ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಹೌದಯ್ಯ, ಗೋಪ್ಯ ಕಾಮಾತ್, ಕಾಮದಿಂದ ಗೋಪಿಕಾಸ್ತ್ರೀಯರು, ಭಯಾತ್ ಕಂಸ, ಭಯದಿಂದ ಕಂಸ, ದ್ವೇಷಾಚೈದ್ಯಾದಯೋ ನೃಪಾಹ, ದ್ವೇಷದಿಂದ ಹಿರಣ್ಯಕಶಿಪು ಮೊದಲಾದವರೇ ಇಲ್ಲಿ ಶಿಶುಪಾಲ ದಂತವಕ್ರರಾಗಿ ಬಂದರು. ಅವರಂತೆ ನೀವು ನಾವು ಅಲ್ಲ. ನಾರದರು ಹೇಳ್ತಾರೆ ಧರ್ಮರಾಜರಿಗೆ, ಸಂಬಂಧಾತ್ ವೃಷ್ಣಯ, ಈ ವಿಶೇಷವಾಗಿರತಕ್ಕಂಥ ಯಾದವರೆಲ್ಲ ಕೃಷ್ಣನ ಸಂಬಂಧ, ಇವರು ನಮ್ಮಪ್ಪ ನಮ್ಮ ಅಣ್ಣ ಅಂತ ಆ ರೀತಿ ನೆಪ ಮಾಡಿಕೊಂಡು ಪ್ರೀತಿ ಮಾಡಿದರು. ನಂತರ ಹೇಳ್ತಾ ಇದ್ದಾರೆ, ಸ್ನೇಹಾತು ಯೋಯಂ, ನೀವು ಸ್ನೇಹದಿಂದ ಭಕ್ತಿ ಮಾಡ್ತಾ ಇದ್ದೀರಿ. ಭಕ್ತಿ ಅವಯಂ ವಿಭೋ, ನಾವು ಸೇವಕರಂತೆ ಭಗವಂತನ ಸೇವಕರು ಅಂತ ನಾವು ಭಕ್ತಿ ಮಾಡ್ತಾ ಇದ್ದೀವಿ. ನಾವು ಮಾಡಬೇಕಾದ ರೀತಿಗಳಲ್ಲಿ ವ್ಯತ್ಯಾಸವಿದೆ, ಮನಸ್ಸು ಇಡೋದು ಒಂದೇ. ಅದರಿಂದ ದೇವರಲ್ಲಿ ಏಕಾಗ್ರವಾಗಿ ಮನಸ್ಸಿಡೋದೇ ಸಾಧನೆಯ ಸರ್ವಸಾರ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಅಲ್ಲಿ ಹೇಳ್ತಾ ಬರ್ತಾರೆ. ಆ ವಿಶೇಷವಾದ ಜಯ ವಿಜಯರೇ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ, ಅವರೇ ರಾವಣ ಕುಂಭಕರ್ಣ, ಅವರೇ ಶಿಶುಪಾಲ ದಂತವಕ್ರರಾಗಿ ಅನೇಕ ಜನ್ಮಗಳು ಪಡ್ಕೊಂಡು ಬಂದರು. ಒಂದು ಸಲ ನಾವು ನೋಡಿದರೆ ನಾವು ಎಷ್ಟು ಜನ್ಮಗಳು ಪಡ್ಕೊಂಡು ಬಂದ್ವು? ಈ ಜನ್ಮದಲ್ಲಿ ಈ ವಾತಾವರಣ, ಈ ಒಂದು ಮನೆ ಇಲ್ಲಿದ್ದೀವಿ. ಹೋದ ಜನ್ಮದಲ್ಲಿ ಅದಿಯಾವ ಮನೆಯಲ್ಲಿದ್ವು, ಅಲ್ಲಿ ಅಪ್ಪ ಅಮ್ಮ ಯಾರಿದ್ರು ಒಂದ್ಸಲ ಆಲೋಚನೆ ಬರಲ್ಲ ಇಫ್ ಇಟ್ ಆಲ್ ನಮ್ಮ ತಲೆಗೆ ಬಂದರೆ, ಅಲ್ಲ ಹೋದ ಜನ್ಮದಲ್ಲಿ ನನಗೆ ಯಾರ ತಾಯಿ ಇದ್ರು, ಯಾರು ತಂದೆ ಇದ್ರು, ಯಾರ ವಾತಾವರಣ ಎಲ್ಲಿತ್ತು, ನಾನು ಹೇಗಿದ್ದೆ, ಅದಕ್ಕಿಂತ ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ, ಎಲ್ಲಿದ್ದೆ, ಏನು ಎಲ್ಲ ಆಲೋಚನೆ ಮಾಡ್ತಾ ಹೋದರೆ ಮನಸ್ಸೆಲ್ಲ ಕಕಾಬಿಕ್ಕಿ ಆಗ್ಬಿಡುತ್ತೆ. ಅಪ್ಪ ಎಲ್ಲ ಒಂದೊಂದು ಜನ್ಮದಲ್ಲಿ ಬೇರೆ 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 ಸೆಟಪ್, ಪ್ರತಿಯೊಂದು ಜನ್ಮದಲ್ಲಿ ಅದರ ಕುರಿತೇ ಆಲೋಚನೆ, ಅದರಿಂದೇ ಸತ್ತು ಹೋಗೋದು, ಮತ್ತ ಇನ್ನೊಂದು ಜನ್ಮ ಇಲ್ಲಿ ಬರೋದು, ಇಲ್ಲೇ ಆಲೋಚನೆ, ಮತ್ತು ಸತ್ತು ಹೋಗೋದು, ಮತ್ತು ನಾಳೆ ಮತ್ತು ಇನ್ನೊಂದು ಜನ್ಮ ಅಲ್ಲಿ ಇಲ್ಲಿ ಹೋಗ್ತೀವೋ, ಆ ಅಪ್ಪ ಅಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಎಲ್ಲ ಅದೇ ಸೆಟಪ್, ಅದರ ಕುರಿತೇ ಆಲೋಚನೆ, ಹಿಂದಿನದ್ದೆಲ್ಲ ಬಿಟ್ಟು. ಈಗ ನಾವು ಹಿಂದಿನ ಜನ್ಮದಲ್ಲಿ ಯಾರಿದ್ದಾರೆ ಅವ್ರಿಗೋಸ್ಕರ ನೆನೆಸ್ಕೊಂಡು ಅಳ್ತಾ ಇದ್ದೀವ, ನಗ್ತಾ ಇದೀವ, ಏನೋ ಮಾಡಿ ಎಲ್ಲ ಇಲ್ಲ, ಬಿಲ್ಕುಲ್ ನೋ ಟಚ್ ಅಟ್ ಆಲ್. ಹೀಗೆ ಜನ್ಮ ಜನ್ಮದಲ್ಲೂ ಜನ್ಮ ಜನ್ಮದಲ್ಲೂ ಅಲ್ಲಲ್ಲಿಗೆ ಬಿಟ್ಟು ಹೋಗುವಂಥ ಎಲ್ಲರ ಕುರಿತು ಆಯಾ ಜನ್ಮದಲ್ಲಿ ಅವರನ್ನೇ ಚಿಂತನೆ ಮಾಡಿ ಮಾಡಿ ಸತ್ತು ಹೋಗಿ 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 ಹೀಗೆ ಹುಟ್ಟಿ ಬರ್ತಾ ಇದ್ದೇವೆ ಎಂದು ನಾವು ಆಲೋಚನೆ, ಯಾವ ಜನ್ಮದಲ್ಲೂ ಆಲೋಚನೆ ಬರಲಿಲ್ಲ. ಜನ್ಮ ಜನ್ಮಕ್ಕೂ ಎಲ್ಲರೂ ಚೇಂಜ್ ಆಗ್ತಿದ್ದಾರೆ. ಪ್ರತಿಯೊಂದು ಜನ್ಮದಲ್ಲೂ ಚೇಂಜ್ ಆಗದೆ ನಮ್ಮ ಜೊತೆಗಿರತಕ್ಕಂಥವ್ರು ಯಾರಾದ್ರು ಇದ್ದಾರಾ ಅಂದರೆ ದೇವರು, ತತ್ವಾಭಿಮಾನಿ ದೇವತೆಗಳು, ಅವರ ಕುರಿತು ನಾವು ಅವರ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡಿಲ್ಲ. ಎಲ್ಲರದ್ದು ಕಾಂಟ್ಯಾಕ್ಟ್ ಬೆಳೆಸ್ಕೊತೀವಿ, ಇನ್ನು ಈ ಜನ್ಮದಲ್ಲೇ ಬೇಡದವರದೆಲ್ಲ ತಲೆ ಮೇಲೆ ಹಾಕ್ಕೊಂಡು ಕಾಂಟ್ಯಾಕ್ಟ್ ಬೆಳೆಸ್ಕೊತಾ ಇರ್ತೀವಿ. ಇದ್ದವರು ನಮ್ಮ ಜೊತೆಗಿದ್ದವರು ಅವರ ಜೊತೆಗೆ ಸಂಪರ್ಕವೇ ನಾವು ಬೆಳೆಸ್ಕೊಳ್ತಾ ಇಲ್ಲ. ಹಾಗಾದರೆ ನಮ್ಮ ಗುರಿ ಸಾಧನ ಅಂದರೆ ಏನು ಅಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಒಂದಿಷ್ಟು ತಂಬಿಗೆ ತಾಳಿ ಹಿಡ್ಕೊಂಡು ಏನೋ ಗಡಿಬಿಡಿ 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 ಒಂದು ಒಂದೂವರೆ ಗಂಟೊತ್ತು ಮಾಡಿ ಹೊರಗೆ ಬಂದುಬಿಟ್ರೆ ನಮ್ಮ ಸಾಧನೆ ಮುಗೀತು ಅಂತ ಭ್ರಾಂತಿಯಲ್ಲಿ ಇರಬೇಡಿ. ಅದು ಸಾಧನೆಯ ಒಂದು ಭಾಗ ಅಷ್ಟೇ. ಮೈನ್ ಸಾಧನೆ ಏನು, ನಮ್ಮ ಜೊತೆಗೆ ಯಾರು ಸದಾ ಇರ್ತಾರೋ ದೇವರು ದೇವತೆಗಳು ಅವರ ಜೊತೆಗೆ ಕಾಂಟ್ಯಾಕ್ಟ್ ಬೆಳೆಸಿಕೊಳ್ಳೋದು ಸಾಧನ, ಅವನ ಕಡೆ ಮನಸ್ಸಿಡೋದು ಸಾಧನ. ಆ ಮನಸ್ಸಿಡುವಾಗ ಅವನ ಏನು ಗುಣಗಳನ್ನು ಚಿಂತನೆ ಮಾಡುತ್ತೀವೋ ಅದು ಇಂಪಾರ್ಟೆಂಟ್, ಅದರ ಕಡೆಯೇ ಗಮನ ಕೊಡದೆ ಆ ಕಾನ್ಸೆಪ್ಟೇ ನಮ್ಮ ತಲೆಗೆ ಬಾರದೆ ಜಸ್ಟ್ ಅದು ಏನೋ ಮಡಿ, ಅದು ಏನೋ ಆಚಾರ, ಅದು ಏನೋ ಮಾಡಿದ್ದೆ ಮಾಡಿದ್ದೆ ಅಂತ ಮಾಡ್ತಾ ಹೋದರೆ ಅದು ಯಾವಾಗ ಮುಗಿಬೇಕು ಅಲ್ವೇ? ಯಾಕೆ ಹೋದ ಜನ್ಮದಲ್ಲಿ ಬಂದವು, ಅದು ಯಾವುದಲ್ಲೂ ಹುಟ್ಟಿದವು, ಅಲ್ಲಿ ಏನು ಮಡಿಯೋ, ಅದೇನು ಆಚಾರವು, ಅದಕ್ಕೆ ಸ್ಟಿಕ್ ಆಗಿದ್ವು, ಅದೇ ಬದುಕೆಲ್ಲ ಆಗಿತ್ತು. ಈ ಜನ್ಮದಲ್ಲಿ ಬಂದವು, ಇದೊಂದು ಆ ಮನೆಯ ಸೆಟಪ್ ಆ ಪ್ರಕಾರ. ಆದರೆ ಈ ಜನ್ಮದಲ್ಲಿ ಶ್ರೀಮದ್ ಆಚಾರ್ಯರ ಮತದ ಸಂಪರ್ಕ ಬಂದಿದೆ, ಅದ್ಭುತವಾಗಿರತಕ್ಕಂಥ ಜ್ಞಾನ ಬಂದಿದೆ, ಆ ಬರುವ ಚಾನ್ಸ್ ಇದೆ, ಅಂತ ಬಂದಿದೆ. ಬಂದಾಗ ಈ ರೀತಿ ಸಾಧನೆ ಮಾಡಿಕೊಳ್ಳದೆ ಮತ್ತು ಆ ಮೆಕ್ಯಾನಿಕಲ್ ಪ್ರಾಸೆಸ್ ಅದು ಇರಬೇಕು, ಇಲ್ಲಾಂದಿಲ್ಲ, ನಾವು ಮಾಡ್ತೀವಿ. ಆದರೆ ಅದರ ಕಡೆಯೇ ಗಮನ ಕೊಟ್ಟು ದಿನಕ್ಕೊಂದು 20 ಸಲ ಸ್ನಾನ ಮಾಡೋದರಲ್ಲೇ ನಮ್ಮ ತಾತ್ಪರ್ಯ, ಆ ತಂಬಿಗೆ ತಿಕ್ಕೋದರಲ್ಲೇ ತಾತ್ಪರ್ಯ, ಆ ಗಡಿಬಿಡಿಯಲ್ಲಿ ಓಡಾಡೋದು ತಾತ್ಪರ್ಯ ಅಂದರೆ ಯಾವಾಗ ಸಾಯ್ತೀವೋ ಗೊತ್ತಿಲ್ಲ. ಈ ಕರೋನಾ ಕಾಲದಲ್ಲಿ ಯಾರ್ಯಾರು ಪಟ 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 ಗಿಡದಿಂದ ಕಾಯಿ ಉದುರು ಬಿದ್ದಂತೆ ಎಲ್ಲ ಹೋಗ್ಬಿಡ್ತಾ ಇದ್ದಾರೆ. ಯಾರು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಹಾಸ್ಪಿಟಲ್ಗಳಲ್ಲಿ ಜಾಯಿನ್ ಆದವರೆಲ್ಲ ಸುತ್ತಿದ್ದವರು ಪಟ 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 ಹೋಗ್ಬಿಡ್ತಾ ಇದ್ರೆ ಎಲ್ಲರಿಗೂ ಇದಕ್ಕೆ ನಾನೇನು ಹೋಗ್ಬಿಡ್ತೇನೆ ಅಂತ ಹೋಗ್ತಾನೆ. ಇಂಥ ಸ್ಥಿತಿಯಲ್ಲಿ ಇನ್ನ ಈ ತಂಬಿಗೆ ತಿಕ್ಕೋದು ಇವೆಲ್ಲ ಇರಲಿ, ಅದು ಮಾಡೋಣ, ಬೇಕೇ ಬೇಕು. ದೇವರ ಪೂಜಾದಿಗಳು ಬೇಕು, ಹೊರಗಿನ ಪೂಜಾದಿಗಳೆಲ್ಲ ಬೇಕೇ ಬೇಕು. ಒಳಗಿಂದ ಸಬ್ಜೆಕ್ಟೇ ಡೆವಲಪ್ ಆಗದಿದ್ದರೆ ಇನ್ಯಾವಾಗ ನಮಗೆ ಮೋಕ್ಷದ ಕಡೆಗೆ ಹೋಗೋದು? ಅದು ಆಲೋಚನೆ ಮಾಡಿ ಅಂತ ಹೇಳಿದ್ದಾರೆಂಬಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಅವರೇ ವಿಶೇಷವಾಗಿರತಕ್ಕಂಥ ಹಿರಣ್ಯಾಕ್ಷ ಹಿರಣ್ಯಕಶಿಪರು, ಅದರಲ್ಲಿ ಹಿರಣ್ಯಾಕ್ಷ ವರಾಹದೇವರಿಂದ ಸತ್ತ, ಹಿರಣ್ಯಕಶಿಪು ತಾನು ಮಗನನ್ನೇ ದ್ವೇಷ ಮಾಡಲಿಕ್ಕೆ ಹೋಗಿ ತಾನೇ ಸತ್ತ ಅಂತ ಹೇಳಿದಾಗ ಮಗನಲ್ಲಿ ಯಾಕೆ ದ್ವೇಷ ಬಂತು ಅಪ್ಪನಿಗೆ ಅಂತ ಪ್ರಶ್ನೆ ಬರ್ತಾ ಇದೆ. ಅದರ ಉತ್ತರವನ್ನು ನಾಳೆ ನೋಡೋಣ. ಶ್ರೀಕೃಷ್ಣ ನಾಳೆ ವಿಶೇಷವಾಗಿರ್ತಕ್ಕಂಥ ದ್ವಾದಶಿ, ಆದರೂ ಎಲ್ಲರೂ ಭೋಜನಾದಿಗಳಾಗಿರುತ್ತಾದ್ದರಿಂದ 11 ಗಂಟೆಗೆ ಸೇರೋಣ.